ಒಂದು ಚಾಪ್ಟರ್ ಲಾಸ್ಟ್ ಮಂತ್ ಅಲ್ಲಿ ನೋಡ್ಬೇಕಾದ್ರೆ ರೆವಲೇಷನ್ ಚಾಪ್ಟರ್ 10 ಏನ್ ಮಾಡಿದ್ರಿ ನಾವು ಅದನ್ನ ನೋಡಿದ್ರಿ ಅದರ. ಸೊ ಅದನ್ನ ನೋಡ್ಬೇಕಾದ್ರೆ ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ನಾವೇನ್ ಮಾಡಿದ್ರಿ ಅನೇಕ ಒಂದು ವಿಚಾರಗಳನ್ನ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ. ಸದ್ಯ ನೋಡ್ಬೇಕಾದ್ರೆ ಇದು ಒಂದು ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತ ನೋಡ್ದಂತಂದ್ರೆ ಏನ್ರಿ ಪ್ರಕಟಣೆ 10ನೇ ಅಧ್ಯಾಯಕ್ಕಿಂತ ಮುಂಚೆ ಏನ್ರಿ 6 ಒಂದು ದೂತ್ರಗಳು ಅದರ ತನ್ನ ತುತ್ತುರಿಗಳನ್ನ ಊದೋದ್ ಬಗ್ಗೆ ನಾವೇನ್ ಮಾಡಿದ್ರಿ ನಾವು ಅಲ್ಲಿ ನಾವು ಸ್ಟಡಿ ಮಾಡಿದ್ರಿ ಅದರ. ಸದ್ಯ ನೋಡ್ಬೇಕಾದ್ರೆ ಈ ಒಂದು ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ಈ 6ನೇ ದೂತ ಊದಿದ ನಂತರ ಆ 7ನೇ ದೂತ ಊದಂತ ಒಂದು ಸಂದರ್ಭದಲ್ಲಿ ಅದರ ಅಂದ್ರೆ ಒಂದು ಕೊನೆಯ ಒಂದು ಭಾಗದ ಸಭೆ ಅಥವಾ ಯೇಸು ಕ್ರಿಸ್ತನ 2ನೇ ಬರಿಕೆಯಲ್ಲಿ ಇರುವಂತ ಒಂದು ಸಭೆಯ ಒಂದು ಒಂದು ಟೈಮ್ ಅಲ್ಲಿ ನಡೆಯುವಂತ ಅನೇಕ ವಿಚಾರಗಳ ಬಗ್ಗೆ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ. ಸೊ ಅಲ್ಲಿ ಏನ್ ನೋಡಿದ್ರಿ ಅಂತಂದ್ರೆ ಏನ್ರೀ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಅವರು ಬಂದು ಅನೇಕ ಒಂದು ಕಾರ್ಯಗಳನ್ನ ಏನ್ ಮಾಡ್ತಾರೆ ಯಾವ ತರ ಮಾಡ್ತಾರೆ ಆಮೇಲೆ ಅವ್ರ ಸೆಕೆಂಡ್ ಕಮಿಂಗ್ ಆಗೋದಕ್ಕಿಂತ ಮುಂಚೆ ಯಾವ ಒಂದು ಕಾರ್ಯಗಳೇನಾಗ್ಬೇಕು ಅಲ್ಲಿ ನೆರವೇರಬೇಕು ಅಂತ ಏನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ನೋಡಿದ್ರಿ. ಅದಕ್ಕೆ ನೋಡ್ಬೇಕಾದ್ರೆ ಒಬ್ಬ ಏಂಜಲ್ ಒಂದು ಮೈಟಿ ಏಂಜಲ್ ಅವರ ತಲೆ ಮೇಲೆ ಏನೈತೆ ಅಂದ್ರೆ ಒಂದು ಮುಗಿಲು ಬಿಲಿತ್ತು ಅಂತ ನೋಡ್ತಾ ಇದಾರೆ. ಕೈನಲ್ಲಿ ಏನೈತೆ ಒಂದು ತೆರೆದ ಒಂದು ಸುರುಳಿ ಇತ್ತು ಅಂತ ನೋಡ್ತಾ ಇದಾರೆ. ಅವರು ಒಂದು ಕಾಲ್ನ ಸಮುದ್ರ ಮೇಲೆ ಇನ್ನೊಂದು ಕಾಲ್ನ ಏನ್ ಮಾಡ್ತಾರೆ ಭೂಮಿ ಮೇಲೆ ಇಡೋದನ್ನ ನೋಡ್ತಾ ಇದಾರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಅದು ಸಮುದ್ರ ಮತ್ತೆ ಕಾಲು ಅಂತ ನೋಡ್ಬೇಕಾದ್ರೆ ಏನ್ರೀ ಆ ಒಂದು ಏನ್ರಿ ಆ ಅಲ್ಲೋಲ ಕಲ್ಲೋಲ ಅಂತ ದುಷ್ಟ ಜನಗಳ ಮೇಲೆ ಅದರ ಆಮೇಲೆ ಭೂಮಿಯಲ್ಲಿರುವಂತ ಒಂದು ಸಮುದಾಯದ ಮೇಲೆ ಯಾರ ಒಂದು ಹಿಡಿತ ಇದೆ ಅಂತ ನೋಡ್ಬೇಕಾದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ಹಿಡಿತ ಏನಾಗಿದೆ ಅಲ್ಲಿ ಇದೆ ಅಂತ ನೋಡ್ತೀವಿ. ಅದರ ಸರಿ ನೋಡ್ಬೇಕಾದ್ರೆ ಈ ಒಂದು ಮಧ್ಯದಲ್ಲೇ ಏನಾಗಿತ್ತು ಅಂದ್ರೆ ಒಂದು ಜಲರಾಶಿ ಏನಾಗಿತ್ತಂತೆ ಹರಿತಾ ಇತ್ತಂತ. ಸೊ ಅದೇನಪ್ಪ ನೋಡ್ಬೇಕಾದ್ರೆ ದ ಫ್ರೆಂಚ್ ರೆವಲ್ಯೂಷನ್. ಈ ಫ್ರೆಂಚ್ ರೆವಲ್ಯೂಷನ್ ಕೂಡ ಯಾರ ಒಂದು ಹಿಡಿತಲ್ಲಿ ಇತ್ತು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದು ಹಿಡಿತಲ್ಲಿ ಇತ್ತು ಅಲ್ಲಿ ನೋಡ್ಬೇಕಾದ್ರೆ ಈ ಫ್ರೆಂಚ್ ರೆವಲ್ಯೂಷನ್ ಅನುಮತಿ ಮಾಡಿದ್ದು ಏನಕ್ಕೆ ಆಗಿದ್ರೆ ಒಂದು ಒಳ್ಳೆ ಒಂದು ಇಂಟೆನ್ಷನ್ಗಾಗಿ. ಏನಕ್ಕೆ ಇದರಿಂದ ಏನಾಗಬೇಕು ಸತ್ಯಾಂಶಗಳು ಏನಾಗಬೇಕು ಹೊರಡೆ ಬರಬೇಕು ಅಂತ. ಅದಕ್ಕೆ ನಾವು ಮುಂದಕ್ಕೆ ಓದ್ಬೇಕಾದ್ರೆ ಏನ್ ನೋಡ್ತೀರಿ ಪ್ರಕಟಣೆಯಲ್ಲಿ 10ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ನೋಡ್ಬೇಕಾರೆ ಅಂತ ನೋಡ್ತೀರಿ ಅಂದ್ರೆ ವಚನಗಳಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ ಒಂದು ಒಂದು ಚಿಕ್ಕ ಒಂದು ಪುಸ್ತಕ ಇತ್ತು. ಆ ಪುಸ್ತಕ ಬಾಯಿನಲ್ಲಿ ಏನಾಗಿತ್ತಂತೆ ಒಂದು ಜೇನಿನ ತರ ಇತ್ತು. ಅದು ತಿಂದ ಮೇಲೆ ಹೊಟ್ಟೆಗೆ ಹೋದ ಮೇಲೆ ಏನಾಯ್ತು ಅಲ್ಲಿ ಅಲ್ಲಿ ಕಹಿ ಆಯ್ತು ಅಂತ ನೋಡ್ತಿದ್ರು. ಸೊ ಯಾವ ರೀತಿ ಈ ಒಂದು ಪ್ರೊಟೆಸ್ಟೆಂಟ್ಸ್ ಒಂದು ಮುಖಾಂತರ ರೆವಲ್ಯೂಷನ್ ಆಯ್ತು ಈ ಫ್ರೆಂಚ್ ರೆವಲ್ಯೂಷನ್ ಮುಖಾಂತರ ಏನಾಯ್ತು ಅಂದ್ರೆ ಈ ಸತ್ಯಗಳೆಲ್ಲ ಹೊರಗಡೆ ಬರೋಕೆ ಏನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು. ಬೈಬಲ್ ಏನಾಯ್ತು ಹೊರಗಡೆ ಬಂದಿ ಟ್ರಾನ್ಸ್ಲೇಷನ್ ಆಗೋದಕ್ಕೆ ಏನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು. ಅದನ್ನ ಏನಾಯ್ತು ಅಂದ್ರೆ ಈ ಪುಸ್ತಕ ಬೈಬಲ್ ಏನಾಯ್ತು ಅಂದ್ರೆ ತುಂಬಾ ಒಂದು ಮಧುರವಾದಂತ ಒಂದು ಪುಸ್ತಕ ಆಗೋಯ್ತು. ಈ ಜನ ರಹಸ್ಯವಾಗಿರೋ ಒಂದು ಬೈಬಲ್ ಎಲ್ಲಾರ್ಗು ಏನಾಯ್ತು ಅಲ್ಲಿ ಓಪನ್ ಆಗಿ ಕ್ಲೀನ್ ಆಗಿ ಎಲ್ಲಾರ್ಗು ಒಂದು ಬೈಲಿಗೆ ಬರಕ್ಕೆ ಜನಗಳಿಗೆ ತಿಳಿಯೋದಿಕ್ಕೆ ಏನಾಯ್ತು ಅಲ್ಲಿ ಅಲ್ಲಾಯ್ತು. ಆದ್ರೆ ಆ ಪುಸ್ತಕ ಹೆಂಗಪ್ಪ ಇತ್ತು ಅಂತಂದ್ರೆ ಕೆಲವು ಜನಕ್ಕೆ ಕಹಿ ಆಗಿತ್ತು ಅಂತ ಹೇಳ್ತಾರೆ. ಯಾಕೆ ಕಹಿ ಆಗಿತ್ತು ಅಂದ್ರೆ ಇವ್ರ ನಂಬಿಕೆ ಏನಾಗಿದೆ ಅದು ವಿರುದ್ಧವಾಗಿರೋದ್ರಿಂದ ಅದು ತುಂಬಾ ಕಹಿ ಆಗಿತ್ತು ಅಲ್ಲರ. ಅಂದ್ರೆ ಬಾಯಿಂಗ್ಲ ಸಿಹಿ ಆಗಿತ್ತು ಕೇಳೋದಕ್ಕೆ ಚೆನ್ನಾಗಿದೆ ಆದ್ರೆ ಹೊಟ್ಟೆ ಒಳಗೆ ಹೋಗಿದ್ಮೇಲೆ ಅದು ಕ್ರಿಯೆ ರೂಪದಲ್ಲಿ ತರಬೇಕಾದ್ರೆ ಅದ ಜೀರ್ಣ ಮಾಡ್ಕೊಬೇಕಾರೆ ಅದರ ಪಕ್ಕ ನಡಿಬೇಕಾದ್ರೆ ಏನಾಗೋದು ಅಂದ್ರೆ ತುಂಬಾ ಕಷ್ಟ ಆಗೋದು. ಅದು ಯಾರು ಕಷ್ಟ ಆಗ್ತಂದ್ರೆ ಯಾರಿಗೆ ಇದನ್ನ ಗ್ರಹಿಸ್ಕೊಳಕ್ಕೆ ಅಥವಾ ಯಾರಿಗೆ ಇದನ್ನ ಜೀರ್ಣ ಮಾಡ್ಕೊಂಡು ಕಷ್ಟ ಆಗ್ತಾರೆ ಅವ್ರಿಗೆ ಏನಾಗೋದು ಕಷ್ಟ ಆಗೋದು ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಕೆಲವು ಜನಕ್ಕೆ ಏನಾಗಲ್ಲ ಅದು ಅದು ಯಾವುದೇ ರೀತಿ ಏನ್ರಿ ಎಫೆಕ್ಟ್ ಆಗೋದಿಲ್ಲ ಅದರ. ಅದು ತುಂಬಾ ಏನ್ರಿ ಹೆಲ್ತಿ ಆಗಿರ್ತಾರೆ ಸಂತೋಷ ಕೊಡ್ತದೆ. ಆ ರೀತಿನಾಗಿದೆ ದೇವರ ವಾಕ್ಯ ಏನಾಗಿದೆ ಆಗಿದೆ ಅಂತ ಹೇಳೋದ್ರ. ಸೊ ಇದೊಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಏನ್ ಮಾಡೋಣ ಇವತ್ತಿನ ನಾವು ಅಧ್ಯಯನಕ್ಕೆ ಬರೋಣ. ಅದರ ಇವತ್ತು ನಾವು ಇರೋಂತ ಒಂದು ಚಾಪ್ಟರ್ ನಮ್ಮ ರೆವಲೇಷನ್ ಚಾಪ್ಟರ್ 11 ನಲ್ಲಿ ಏನ್ ಮಾಡ ಕೆಲವೊಂದು ಘಟನೆಗಳನ್ನ ನೋಡೋಣ. ಸರಿಗೆ ರೆವಲೇಷನ್ ಚಾಪ್ಟರ್ 11 ನಲ್ಲಿ ಏನಪ್ಪ ಬರ್ತದೆ ಅಂತ ಅಂದ್ಬಿಟ್ಟು ಕೆಲವೊಂದು ನಾವು ಒಂದು ಬ್ಯಾಕ್ ಗ್ರೌಂಡ್ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಏನಾಗ್ತದೆ ತುಂಬಾ ಚೆನ್ನಾಗಿರ್ತಾರೆ. ಏನಪ್ಪ ಇದು ಬ್ಯಾಕ್ ಗ್ರೌಂಡ್ ಏನಪ್ಪ ಬರ್ತಾರೆ ಅಂತಂದ್ರೆ ಪ್ರಕಟಣೆ 11ನೇ ಅಧ್ಯಾಯದಲ್ಲಿ 1260 ದಿವಸಗಳನ್ನ ಏನು ಅದರ 42 ತಿಂಗಳುಗಳಂದ್ರೆ ಏನು 3.5 ವರ್ಷ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಈ ಒಂದು ಏನಂತಾರೆ ಒಂದು ಪಿಕ್ಚರ್ ಇದೆಲ್ಲ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ಒಟ್ಟಾರೆ ನೋಡ್ಬೇಕಾರೆ ಈ ಒಂದು ಮೂರು ಕೂಡ ಏನಾಗಿರೋದು ಸೇಮ್ ಪೀರಿಯಡ್ ಅಂತ ಅಂದ್ಬಿಟ್ಟು ನಮ್ಗೆ ಏನ್ ಮಾಡ್ತಾರೆ ರೆಫರೆನ್ಸ್ ನೋಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ರಿ 1260 ದಿವಸಗಳನ್ನ 3.5 ವರ್ಷದಲ್ಲಿ ಅಥವಾ 42 ತಿಂಗಳಲ್ಲಿ ನಾವು ಕಳೆದ ಅಂತಂದ್ರೆ ನಮಗೆ ಬರೋದು 1 ವರ್ಷಕ್ಕೆ 360 ದಿವಸಗಳು ಅಂದ್ರೆ 1 ತಿಂಗಳಿಗೆ 30 ದಿವಸಗಳು ಏನಾಗ್ತಾರೆ ಅಲ್ಲಿ ಆ ಲೆಕ್ಕ ಏನಾಗ್ತಾರೆ ಅಲ್ಲಿ ಬರ್ತಾರೆ. ಆ ಲೆಕ್ಕ ಒಂದು ಬಿಬ್ಲಿಕಲ್ ಇಯರ್ ಅಲ್ಲಿ 1 ವರ್ಷದಲ್ಲಿ ಎಷ್ಟು ದಿನ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಏನಾಗ್ತದೆ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗ್ತಾರೆ ಅಂದ್ರೆ. ಸೊ ಅದಕ್ಕೆ ಇದನ್ನೇ ನಮ್ಗೆ ಏನ್ ಮಾಡಿರೋದು ಅಂತಂದ್ರೆ ಆ ಒಂದು ಪ್ರಕಟಣೆ 11ನೇ ನಮ್ಗೆ ಏನ್ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಕ್ಲೀನ್ ಆಗಿ ಕೊಟ್ಟಾರೆ. ಅದು ಮಾತ್ರ ಅಲ್ಲ, ನೆಕ್ಸ್ಟ್ ನೋಡ್ಬೇಕಾದ್ರೆ ಅದರಲ್ಲಿ 2 ಸಾಕ್ಷಿಗಳ ಬಗ್ಗೆ ಏನ್ ಮಾಡ್ತಾರೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ 2 ಸಾಕ್ಷಿಗಳು ಯಾರು, ಆ 2 ಸಾಕ್ಷಿಗಳು ಏನ್ ಕೆಲಸ ಮಾಡ್ತೋ, ಅದರ. ಸೊ ಆ ಎರಡು ಸಾಕ್ಷಿಗಳು ಒಂದು ನಿಮಿತ್ತವಾಗಿ ಏನೆಲ್ಲ ಎಫೆಕ್ಟ್ ಆಯಿತು ಅಂತ ಮಾಡಿದ್ರೆ ಅಲ್ಲಿ ನಮಗೆ ಕೊಟ್ಟಿದೆ. ಮೂರನೇದಾಗಿ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಆ ಒಂದು ಬಾಬಿಲೋನ್ ಅದರ ಆ ಮಹಾನಗರದಲ್ಲಿ ನಮ್ಮ ಕರ್ತನ್ನ ನಮ್ಮ ಒಡೆಯನ್ನ ಸಿಲುಬೆಗೆ ಹಾಕಿದ್ರು, ಆ ಒಂದು ನಗರ ಅಂದ್ರೆ ಯಾವುದು, ಆ ನಗರಕ್ಕೆ ಕೊಟ್ಟಿರಂತ ಹೆಸರು ಸೋದೋಮ್ ಮತ್ತು ಐಗುಪ್ತ ಅಂತ ಹೇಳ್ತಾರೆ. ಅದನ್ನ ಬಾಬಿಲೋನ್ ಅಂತ ಹೇಳ್ತಾರೆ. ಆ ಬಾಬಿಲೋನ್ ಹೆಂಗೆ ಸೋದೋಮ್ ಮತ್ತು ಐಗುಪ್ತಕ್ಕೆ ಕಂಪೇರ್ ಮಾಡ್ತಾರೆ ಅಂತ ಬಿಟ್ಟು ಹಲವಾರು ವಿಚಾರಗಳು ಹೇಳ್ಬಿಡ್ತಾರೆ ನಮ್ಗೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡೋದಂದ್ರೆ ರೆವಲೇಷನ್ ಚಾಪ್ಟರ್ 11 ಅಲ್ಲಿ ಮೊದಲನೇ ವಚನ ಏನ್ ಮಾಡೋಣ, ನಾವು ಓದೋಣ ರೆವಲೇಷನ್ 11 ಅಧ್ಯಾಯ 1 ವಚನ.
ತರುವಾಯ ದಂಡದಂತಿದ್ದ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತ್ತು, ಮತ್ತು ಒಂದು ವಾಣಿ ಉಂಟಾಯಿತು. ಅದು ನನಗೆ ಹೇಳಿದ್ದೇನೆಂದರೆ, ನೀನೆದ್ದು ದೇವರ ಆಲಯವನ್ನು ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು.
ಸರಿ, ನೋಡ್ಬೇಕಾರೆ ಈ ದರ್ಶನದಲ್ಲಿ ಏನಪ್ಪ ನೋಡ್ತಿದ್ರೆ, ಮುಖ್ಯವಾಗಿ ಫಸ್ಟ್ ವಚನದಲ್ಲಿ ಒಬ್ಬ ದೂತ ಏನ್ರೆ ಬಂದೆ ಯಾರಿಗೆ ಕಾಣಿಸ್ಕೊಳೋದು ನೋಡ್ತೀರಿ ಅಂತಂದ್ರೆ, ಯೋಹಾನನಿಗೆ ಕಾಣಿಸ್ಕೊಳೋದು ನೋಡ್ತಿದ್ರ. ಅವ್ರು ಹೇಳ್ತಾರೆ ಕೈಯಲ್ಲಿ ಒಂದು ದಂಡಿತ್ತು ಅಂತ ಏನ್ ಮಾಡ್ತಾರೆ ಅಲ್ಲಿ ಒಂದು ಹೇಳ್ತಾರಲ್ರ. ಸರ್, ನೋಡ್ಬೇಕಾರೆ ಒಂದು ಕೋಲಿತ್ತು, ಅಳತೆ ಮಾಡೋ ಒಂದು ಕೋಲ್ ಏನಾಗಿತ್ತು ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಆ ಕೋಲ್ ತಗೊಂಡು ಏನ್ ಮಾಡು ಅಂತ ಹೇಳ್ತಾರೆ ಅಂತಂದ್ರೆ, ಹೋಗ್ಬಿಟ್ಟು ನೀನೇ ಮಾಡು ಆಲಯ ಏನ್ ಮಾಡು, ನೀನು ಆಲಯನ್ನು ಯಜ್ಞವೇದಿಯನ್ನು ಆರಾಧನೆ ಮಾಡೋನು ಏನ್ ಮಾಡು, ಅವ್ರನ್ನೆಲ್ಲ ನೀನು ಅಳತೆ ಮಾಡು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅಂದ್ರೆ ಇಲ್ಲಿ ಮೊದಲನೇದಾಗಿ ಈ ಏಂಜಲ್ ಯಾರು ಯಾರು ಈ ದೂತ ಅದರ, ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಪ್ರಕಟಣೆ ಪುಸ್ತಕ ಅದರ ನೋಡ್ಬೇಕಾದ್ರೆ ಬೈಬಲ್ ಅಂತ ಎಲ್ಲ ಒಂದು ಪುಸ್ತಕಗಳು ಕೂಡ ಹೆಂಗಪ್ಪ ಇದೆ ಅಂತಂದ್ರೆ, ಇದು ಚಾಪ್ಟರ್ ಡಿವಿಷನ್ ವರ್ಷ ಡಿವಿಷನ್ ಅಲ್ಲ, ಇತ್ತೀಚೆಗೆ ಆಗಿರೋಂತ ಒಂದು ವಿಚಾರಗಳು. ಆಕ್ಚುಲಿ ಒರಿಜಿನಲ್ ಬೈಬಲ್ ಬರೀಬೇಕಾದ್ರೆ ಚಾಪ್ಟರ್ ಡಿವಿಷನ್ ವರ್ಷ ಡಿವಿಷನ್ ಇಲ್ಲ ಅಂದ್ರೆ 10th ಚಾಪ್ಟರ್ ಅಲ್ಲಿ ಹೇಳ್ತಾರಂತ ವಿಚಾರನೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಏನ್ ಮಾಡ್ತಾರೆ 11th ಚಾಪ್ಟರ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರೆ 10th ಚಾಪ್ಟರ್ ಅಲ್ಲಿ ಯಾವ ಏಂಜಲ್ ಬಂದು ಯೋಹಾನ ಹತ್ರ ಮಾತಾಡಿದ್ರು ಅದೇ ಏಂಜಲ್ ಏನ್ ಮಾಡ್ತಾರೆ ಇಲ್ಲಿ ಮಾತಾಡ್ತಾ ಇರೋದು. ಅಂದ್ರೆ ಯಾರು ಮಾತಾಡಿರೋದು ಓದಿಂತೀನಿ, ಪ್ರಕಟಣೆ 10th ಅಧ್ಯಾಯ 4 ವಚನ, ರೆವಲೇಷನ್ ಚಾಪ್ಟರ್ 10 ವರ್ಸ್ 4.
ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು, ಆದರೆ ಆ 7 ಗುಡುಗುಗಳು ನುಡಿದುದನ್ನು ನೀನು ಬರೆಯದೆ ಗುಪ್ತವಾಗಿರು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು.
ನೋಡ್ರ ಅಲ್ಲಿ ಏನಂತ ನೋಡ್ತೀನಿ ಅಂತಂದ್ರೆ, 7 ಗುಡುಗುಗಳು ನುಡಿದುದನ್ನು ಮಾತಾಡಿದಾಗ ಅಂತ ಹೇಳ್ತಾರೆ. ಅದಕ್ಕೆ ಏನ್ರಿ ಇಂಗ್ಲಿಷ್ ಅಲ್ಲಿ ಏನಾಗ್ತಾರೆ ಬೇರೆ ತರ ಬರ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಯಾವ ತರ ಬರ್ತಾರೆ ಅಂತಂದ್ರೆ, ಐ ವೆನ್ ದ 7 ಥಂಡರ್ಸ್ ಹ್ಯಾಡ್ ಅಟರ್ಡ್ ದೇ ವಾಯ್ಸ್ ಐ ವಾಸ್ ಅಬೌಟ್ ಟು ರೈಟ್ ಅಂಡ್ ಐ ಹರ್ಡ್ ಎ ವಾಯ್ಸ್ ಫ್ರಮ್ ಹೆವೆನ್ ಸೇಯಿಂಗ್ ಅನ್ ಟು ಮೀ. ಆ ಗುಡುಗುಗಳು ಮಾತಾಡಿದಲ್ಲ ಆಕಾಶದಿಂದ ಬಂದಂತ ಒಂದು ವಾಣಿ ಅಂತ ಹೇಳ್ತಾ ಇದ್ರು. ಅವ್ರು ಏನ್ ಮಾಡ್ತಾರೆ ಏನ್ ಹೇಳ್ತಾರೆ, ಏನ ಸೀಲ್ ಆಫ್ ದೋಸ್ ಥಿಂಗ್ಸ್ ಅದರ ರೈಟ್ ನಾಟ್ ಬರಿಬೇಡ ಅದರ ಮುದ್ರೆ ಹಾಕೋ ಅಂತ ಏನ್ ಮಾಡ್ತಾರೆ ಮುದ್ರೆ ಹಾಕೋ ಅಂತ ಹೇಳ್ತಾರ. ಇದೇ ತರ ನೋಡಿ 9 ವಚನ ಕೂಡ ಓದಿ, 9th ವರ್ಷ ಓದಿ ಬಿದ್ರೆ ನಂಗೆ. ವಿಜಯ ಸಿಸ್ಟರ್ ಇದ್ದೀರಾ, ಓದ್ತೀರಾ?
ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು, ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೈನಂತೆ ಸಿಹಿಯಾಗಿರುವುದೆಂದು ಹೇಳಿದನು.
ವೆರಿ ಗುಡ್ ಸರ್. ಅದರ ಸರ್ ಹೇಳ್ತಾರೆ ಒಬ್ಬ ದೂತ ಏಂಜಲ್ ಅದರ ಏಂಜಲ್ ಏನ್ ಮಾಡ್ತಾರೆ ಮಾತ್ರ ಇದೇ ಏಂಜಲ್ ಏನ್ ಮಾಡೋದು ಏನ್ ಮಾಡೋದು ಒಂದು ಇನ್ಸ್ಟ್ರಕ್ಷನ್ಸ್ ಏನ್ ಮಾಡೋದಲ್ಲಿ ಅಲ್ಲಿ ಕೊಡೋದು ಅಲ್ವರ. ಏನಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಂತಂದ್ರೆ, ಒಂದು ಅಳತೆ ಕೋಲ್ ಇದೆ, ಈ ಅಳತೆ ಕೋಲ್ ತಗೊಂಡು ಏನ್ ಮಾಡಿ ನೀವು ಆಲಯವನ್ನು ಅದರ ಬಲಿಪೀಠವನ್ನು ಅಲ್ಲಿ ಆರಾಧನೆ ಮಾಡೋ ಏನ್ ಮಾಡ್ರಿ ನೀವು ಅಳತೆ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ನೋಡಿರ್ತೀನಿ ಇದಕ್ಕೆ ಇನ್ನೊಂದು ರೆಫರೆನ್ಸ್ ಕೂಡ ಇದೆ, ರೆವಲೇಷನ್ 11th ಚಾಪ್ಟರ್ ಅಲ್ಲಿ 3rd ವರ್ಸ್ ಓದಿಂತೀನಿ. ಆ ಏಂಜಲ್ ಯಾರು ಅಂತ ನೋಡೋಣ ಅಂತೀನಿ.
11th ನನ್ನ ಇಬ್ಬರು ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು.
ಯಾವ ಒಂದು ಸಾಕ್ಷಿಗಳು ಅಂತ ಹೇಳ್ತಾರೆ, ನನ್ನ ಸಾಕ್ಷಿಗಳು ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ನನ್ನ ಸಾಕ್ಷಿಗಳು ಅಂತ ಹೇಳ್ಬೇಕ್ರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇರೋದು ಅಂದ್ರೆ ಖಂಡಿತವಾಗೋ ತಂದೆಯ ದೇವರು ಇಲ್ಲಾಂದ್ರೆ ಏನ್ರಿ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡಂತ ಎರಡು ಸಾಕ್ಷಿಗಳ ಬಗ್ಗೆ ಏನ್ ಮಾಡ್ತಾ ಇದ್ದಿಲ್ಲಿ ಅಲ್ಲಿ ಹೇಳ್ತಾ ಇರೋದು ಅಂದ್ರೆ ಇದ್ಯಾರು ಅಂತ ಅನ್ನಂತ ನೋಡೋಣ. ಅಂದ್ರೆ ಅಂದ್ರೆ ಇಲ್ಲಿ ರೆಫರೆನ್ಸ್ ಕೊಡ್ತಾ ಇದ್ದ ಏಂಜಲ್ ಗೆ ಖಂಡಿತವಾಗೋ ದೇವ್ರಿಗೆ ಏಂಜಲ್ ಅಂತ ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ. ಹಂಗಾದ್ರೆ ಯಾರ ಬಗ್ಗೆ ಹೇಳ್ತಾರೆ ಅಂದ್ರೆ ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಏನ ಯೋಹಾನನ್ಗೆ ಏನಪ್ಪ ಹೇಳ್ತಾ ಇದಾರೆ ಅಂತಂದ್ರೆ ನೀನ್ ಎದ್ದು ಏನ್ ಮಾಡಿದೀನ ನೀನು ಅಳತೆ ಮಾಡು, ಎದ್ದು ಎದ್ದು ಅಳತೆ ಮಾಡು ಅಂತಂದ್ರೆ ಏನ್ ಮೀನಿಂಗು. ಇದಕ್ಕಿಂತ ಮುಂಚೆ ನಾವು ಯಾವ ಪೀರಿಯಡ್ ನೋಡಿದ್ರಿ, ದ ಸಿಕ್ಸ್ತ್ ಚರ್ಚ್ ಅದ್ರ ಆರನೇ ಒಂದು ಸಭೆಯ ಒಂದು ಇತಿಹಾಸ ಏನ್ ಮಾಡಿದ್ರಿ ನಾವು ಓದಿದ್ರಿ. ಅದರ ಸಿಕ್ಸ್ತ್ ಚರ್ಚ್ ಅಲ್ಲಿ ಏನಾಯ್ತು, ಆ ಸಭೆಗೆ ಏಂಜಲ್ ಯಾರು, ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಏನಪ್ಪ ಮಾಡೋದು ಅಂದ್ರೆ ಒಂದು ಗ್ರೇಟ್ ರಿಫಾರ್ಮೇಷನ್ ಮಾಡಿ ಈ ಪ್ರೊಟೆಸ್ಟೆಂಟ್ಸ್ ಅಂತ ಅಂದ್ಬಿಟ್ಟು ಏನ್ ಮಾಡೋದು ಅಂದ್ರೆ ಈ ರೋಮನ್ ಕ್ಯಾಥಲಿಕ್ ಅಲ್ಲಿರಂತ ಎಲ್ಲಾ ಒಂದು ವಿಶ್ವಾಸಕ್ಕೆ ವಿರುದ್ಧವಾಗಿ ರಿವೋಲ್ಟ್ ಮಾಡಿ ಏನ್ ಮಾಡಿದ್ರು, ಅವರು ಹೊರಗಡೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಬಂದ್ರು. ಅದರ ಇಡೀ ಜರ್ಮನಿಯಲ್ಲಿ ಕೇವಲ ಒಂದೇ ವಾರದಲ್ಲಿ ಭಯಂಕರವಾಗಿಂತ ರೆವಲ್ಯೂಷನ್ ಏನಾಯ್ತು ಅಲ್ಲಿ ಅಲ್ಲಾಯ್ತು. ಅದರ ಸೊಲ್ಬೇಕಾರೆ ಆ ಭಯಂಕರವಾಗಿರತ್ತ ಪ್ರೊಟೆಸ್ಟ್ ಆಗಿರ್ಬೇಕಾದ್ರೆ ಸತ್ಯದಲ್ಲಿ ನಿಂತ್ಕೊಬೇಕಾಗಿ ಸತ್ಯಕ್ಕೋಸ್ಕರ ನಿಂತ್ಕೊಂಡಂತ ಮಕ್ಳು ಏನ್ ಮಾಡಿದ್ರೆ ಎಂತಾರೆ ಎಲ್ಲ ಎಂದ್ರೆ ಸ್ಪಿರಿಚುವಲ್ ಆಗಿ ಕೆಡೆ ಬಿದ್ದವರೆಲ್ಲ ಎದ್ದು ನಿಂತ್ಕೊಂಡ್ರು. ಬೈಬಲ್ ಯಾವಾಗ ಹೊರಗಡೆ ಬರಕ್ಕೆ ಶುರು ಆಯ್ತೋ, ಈ ಒಂದು ಚಿಕ್ಕ ಒಂದು ಪುಸ್ತಕದ ಒಂದು ಸುರುಳಿ ಹೊರಗಡೆ ಬರಕ್ಕೆ ಶುರು ಆಯ್ತೋ, ಇದು ಬಾಯಿನಲ್ಲಿ ಕೆಳಕ್ಕೆ ಹೆಂಗಿತ್ತಂತೆ, ಬಾಯಿನಲ್ಲಿ ಎಲ್ಲರಿಗೂ ಸಿಹಿ ಆಗಿತ್ತು. ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟೋ ಜನ ಎಚ್ಚೆತ್ತ ಏನ್ ಮಾಡೋದಂತೆಲ್ಲ ಎಲ್ಲ ನಿಂತ್ಕೊಳಕ್ ಏನ್ ಮಾಡೋದಂತಲ್ಲಿ ಅಲ್ಲಿ ಶುರು ಮಾಡೋದು ಕ್ರಿಸ್ತನ್ಗಾಗಿ ಸತ್ಯಕ್ಕಾಗಿ ಏನ್ ಮಾಡೋದು ನಿಂತ್ಕೊಳಕ್ಕೆ ಶುರು ಮಾಡೋದು. ಯೋನಾಥನ್ಗೆ ಆ ಜೇನುತುಪ್ಪ ತಿಂದ ತಕ್ಷಣ ಕಣ್ಣೇನಾಯ್ತೋ ಪ್ರಕಾಶವಾಗಾಯ್ತು. ಅದ್ರ ನೋಡ್ಬೇಕು ಈ ಒಂದು ಜೇನುತುಪ್ಪ ತಿಂದ ತಕ್ಷಣ ಅನೇಕ ಜನಗಳು ಭಕ್ತರುಗಳನ್ನು ಕಣ್ಣುಗಳೇನಂತಲ್ಲಿ ಅಲ್ಲಿ ಓಪನ್ ಆಯ್ತು. ಅದಕ್ಕೆ ಹೇಳ್ತಾರೆ ಎದ್ದು ನಿಂತು ನೀನೇನ್ ಮಾಡಿ ಇವಾಗ ಅಳತೆ ಮಾಡು. ಆ ಅಳತೆ ಕೋಲ್ ತಗೊಂಡು ಏನ್ ಮಾಡು ನೀನು ಅಳತೆ ಮಾಡು ಅಂತ ಹೇಳ್ತಾ ಅಂದ್ರೆ ಈ ಅಳತೆ ಕೋಲ್ ಅನ್ನ ಏನು ಅಂದ್ರೆ ಯಾವ ಅಳತೆ ಕೋಲ್ ಇಟ್ಕೊಂಡು ದೇವರು ಬಂದ್ಬಿಟ್ಟು ಯೋಹಾನ ಒಂದು ಕ್ಲಾಸ್ ಆಫ್ ಪೀಪಲ್ ಗೆ ಅಳತೆ ಮಾಡು ಅಂತ ಹೇಳ್ತಾ ಇದಾರೆ. ಅದ್ರ ಅಂದ್ರೆ ಯಾವ್ದಿದು ಏನಿದೆ ಅಳತೆ ಕೋಲು ಓದೋಣ ಅಂತೀನಿ. ಓದಿ ಯೆಶಾಯದಲ್ಲಿ 11ನೇ ಅಧ್ಯಾಯ 4ನೇ ವಚನ, ಯೆಶಾಯ 11 ಚಾಪ್ಟರ್ ವರ್ಸ್ 4. ಪುಣ್ಯಮ ಅಷ್ಟು ಓದ್ತೀರಾ ವಿಜಯ ಅಷ್ಟು ಓದಿ.
ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು, ಲೋಕವನ್ನು ತನ್ನ ಬಾಯ ದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯುಸಿರಿನಿಂದ ಕೊಲ್ಲುವನು, ಧರ್ಮವೇ ಅವನಿಗೆ ನಡುಕಟ್ಟು.
ವೆರಿ ಗುಡ್ ಅಲ್ವರ. ಸೊ ತನ್ನ ಬಾಯ ಏನಂತೆ ದಂಡಿನಿಂದ ಏನ್ ಮಾಡ್ತಂತೆ ಅವರು ದಂಡಿಸುವರು, ತನ್ನ ಬಾಯ ದಂಡು ಅಂದ್ರ ದ ರಾಡ್ ಆಫ್ ಮೈ ಮೌತ್ ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ ಅವರು ಒಂದು ಮಾತು ಅಂದ್ರೆ ಹೆಂಗಿದೆ ಅಂತ ಅದೇ ಒಂದು ದಂಡಿನ ತರ ಹೇಳ್ತಾರ ಅಂದ್ರೆ ಕೋಲ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಏನಪ್ಪ ಇದು ದೇವರ ಒಂದು ವಾಕ್ಯ ಅಂತಂದ್ರೆ ಏನ್ರಿ ದಟ್ ಈಸ್ ದ ಮೇಜರಿಂಗ್ ರೀಡ್. ದೇವರ ವಾಕ್ಯದ ಒಂದು ಆಧಾರದ ಮೇಲೆ ದೇವ್ರು ಏನ್ ಮಾಡ್ತಾರಂತೆ ಇವಾಗ ಅಳತೆ ಮಾಡ್ತಾರಂತೆ. ಹೆಂಗ್ ಅಳತೆ ಮಾಡ್ತಾರೆ, ಇದೇ ತರ ಯಾರ್ದಾನ ದೇವ್ರು ಯಾವಾಗ ತರ ಅಳತೆ ಮಾಡಿದಾರ ಅಂತಾನೆ. ಎಸ್ ದೇವ್ರು ಏನ್ ಮಾಡಿದಾರೆ ಅಳತೆನ ಮಾಡಿದಾರೆ. ಯಾವಾಗ ಮಾಡಿದಾರೆ, ಯಹೂದ್ಯರ ಕಾಲದಲ್ಲಿ ಇಸ್ರೇಲ್ ಜನಗಳೇನ್ ಮಾಡಿದಾರೆ ದೇವ್ರು ಅಳತೆ ಮಾಡಿದಾರೆ. ಎಲ್ಲಿ ಕೊಟ್ಟಿದ್ದಾರೆ, ಜಕರಿಯ ಪುಸ್ತಕ 2ನೇ ಅಧ್ಯಾಯ 1-4 ವಚನ. ಅದರ ಅಲ್ಲಿ ಏನ್ ಮಾಡೋದು ನಮ್ಗೆ ಅಳತೆ ಬಗ್ಗೆ ಕೊಟ್ಟರೆ ಅಲ್ರ. ನಮ್ರತಾ ಸಿಸ್ಟರ್ ಓದ್ತೀರಾ ಇದೆಯಾ ಬೈಬಲು? ಥ್ಯಾಂಕ್ ಯು ಆಂಟಿ. ಜಕರಿಯ 2ನೇ ಅಧ್ಯಾಯ ಸರ್ 1-4.
ನಾನು ಕಣ್ಣೆತ್ತಿ ನೋಡಲು ಇಗೋ ಕೈಯಲ್ಲಿ ಅಳತೆಯ ನೂಲನ್ನು ಹಿಡಿದುಕೊಂಡಿದ್ದವನು ಕಾಣಿಸಿದನು.
ನೋಡ್ರ ಕೈಯಲ್ಲಿ ಅಳತೆ ಕೋಲನ್ನು ಇಟ್ಕೊಂಡು ಕಾಣಿಸ್ಕೊಂಡ್ರು.
ನಾನು ಅವನನ್ನು ಎಲ್ಲಿಗೆ ಹೋಗುತ್ತೀ ಎಂದು ಕೇಳಲು ಅವನು ನನಗೆ ಎರುಸಲೇಮಿನ ಅಗಲ ಉದ್ದ ಇಷ್ಟಿಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು.
ನೋಡ್ರ ಎರುಸಲೇಮಿನ ಅಳತೆ ಎಷ್ಟೆಷ್ಟು ಇರಬೇಕು ಅಂತ ಅದನ್ನ ಅಳತೆ ಮಾಡಕ್ ಏನ್ ಮಾಡ್ತಾವ್ರೆ ಹೋಗ್ತಾರ. ತಂಗ್ರೆ ಆಡಿ ಏನಾಗಿದೆ ಒಂದು ಡಿವೈನ್ ಸ್ಟ್ಯಾಂಡರ್ಡ್ ಏನಾಗಿದೆ ಅಲ್ಲಿ ಅಲ್ಲಿ ಫಿಕ್ಸ್ ಆಗಿದೆ ಅದು ಅದ ತಕ್ಕಂತೆನೆ ಇದೆಯಾ ಇಲ್ಲ ಬಂದ್ಬಿಟ್ಟು ಮೆಜರ್ಮೆಂಟ್ಸ್ ಚೇಂಜ್ ಆಗಿದೆಯಾ ಅಂತ ಅಂದ್ಬಿಟ್ಟು ಅದನ್ನ ಮೆಜರ್ ಮಾಡಕ್ ಏನ್ ಮಾಡ್ತಾರಂತೆ ಒಬ್ರು ಹೋಗ್ತಾರಂತೆ. ಸರಿ ಹೋದ್ರು ಏನ್ ನೋಡಿದ್ರಂತೆ ನೆಕ್ಸ್ಟ್ ಮುಂದಕ್ಕೆ ಇಷ್ಟ ಹಂಗೆ. ಹ ಸಿಸ್ಟರ್ ನಿಮ್ ಮ್ಯೂಟ್ ಆಗಿದೆ.
ಯೆರೂಸಲೇಮಿನ ಅಗಲ ಉದ್ದ ಇಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು. ಈಗ ವಿವರಿಸುವ ದೇವದೂತನು ಮುಂದುವರೆದು ತನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದ ಮತ್ತೊಬ್ಬ ದೇವದೂತನಿಗೆ ಹೀಗೆ ಹೇಳಿದನು, ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು, ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿ ಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು.
ಹೆಂಗಿದೆ ಅಂತ ಇವಾಗ ಯೆರೂಸಲೇಮ್ ಪೌಳಿ ಗೋಡೆ ಇಲ್ಲದಂತ ಹೆಂಗಿದೆ ಹಳ್ಳಿ ಒಂದು ಪಳ್ಳಿ ಹೇಳ್ತಾರೆ ಏನಾಗಿದೆ ಅಂತ ಬೇಡದೋ ನಿಂತಿದೆ ಅಲ್ವರ. ಅಂದ್ರೆ ಯೆರೂಸಲೇಮ್ಗೆ ಏನಿಲ್ಲ ಏನ್ರಿ ಪೌಳಿ ಗೋಡೆ ಇಲ್ಲ ಅಂದ್ರೆ ಏನ್ ಗೋಡೆ ಅಂತಂದ್ರೆ ನಾವು ಸಬ್ಜೆಕ್ಟ್ ಅಲ್ಲಿ ನೋಡಿದಿರಿ ಅದನ್ನ ಗೋಡೆ ಏನ್ರಿ ದೇವರ ವಾಕ್ಯ. ಹಂಗ್ರೆ ದೇವರು ಇಸ್ರೇಲ್ ಜನಗಳನ್ನ ಯಾವ ಡಿವೈನ್ ಸ್ಟ್ಯಾಂಡರ್ಡ್ಸ್ ಮೇಲೆ ಅವ್ರಿಗೆ ಮೆಷರ್ಮೆಂಟ್ ಮಾಡಿದ್ರು ಅಂತ ನೋಡ್ದ ಅಂತಂದ್ರೆ ಬೇಸ್ಡ್ ಆನ್ ಡಿವೈನ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಲಾ. ದೇವರು ಇಸ್ರೇಲ್ ಜನಗಳಿಗೆ ಏನ್ ಕೊಟ್ಟಿದ್ರು ನ್ಯಾಯ ಪ್ರಮಾಣ ಅಂತ ಏನ್ಬಿಡ್ದು ದೇವ್ರ ಅಲ್ಲಿಗೆ ಅವ್ರು ಕೊಟ್ಟಿದ್ರು. ಆ ನ್ಯಾಯ ಪ್ರಮಾಣದ ಆಧಾರದ ಮೇಲೆ ದೇವ್ರು ಯಾರ್ದ ಮೆಷರ್ಮೆಂಟ್ ಮಾಡಿದ್ದು ಇಸ್ರೇಲ್ ಜನಗಳ ಮೆಷರ್ಮೆಂಟ್ ಮಾಡಿದ್ದು. ಅದ್ರ ನೋಡ್ಬೇಕಾದ್ರೆ ಏಂಜಲ್ನ ಕಳಿಸ್ರೆ ಮೆಷರ್ಮೆಂಟ್ ಮಾಡೋದಂತಂದ್ರೆ ಅಗ್ಲ ಆಳ ಉದ್ದ ಅದ ಲೆಂತ್ ಬ್ರೆತ್ ಹೈಟ್ ಎಲ್ಲ ಕ್ಲೀನ್ ಆಗಿ ಮೆಷರ್ಮೆಂಟ್ ಮಾಡಿದ್ರೆ ಅಲ್ಲಿ ಏನಿಲ್ಲ ಅಲ್ಲಿ ಗೋಡನೆ.
ಬ್ರದರ್ ಕೇಳಿಸ್ತಿಲ್ಲ, ಲೋ ಆಗಿದೆ ವಾಯ್ಸ್, ಕೇಳಿಸ್ತಾನೆ ಇಲ್ಲ.
ನಿಮಿಷ 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 ಓಕೆ ಇವಾಗ ಕೇಳಿಸ್ತಿದ್ಯಾ? ಹಲೋ,
ತುಂಬಾ ಲೋ, ತುಂಬಾ ಲೋ ಆಗಿ ಕೇಳಿಸ್ತಾ ಇದೆ.
ನಿಮಿಷ ಓಕೆ ಇವಾಗ ಸರ್ ಇವಾಗ ಕ್ಲಿಯರ್ ಇರ್ಬೇಕು ನೋಡಿ.
ಈಗ ಸ್ವಲ್ಪ ಬಂತು
ಕ್ಲಿಯರ್ ಇದೆ.
ಓಕೆ ಅನ್ಮನೆ ಓಕೆ ಇವಾಗ ಇವಾಗ ಕ್ಲಿಯರ್ ಇದೆಯಾ?
ಕ್ಲಿಯರ್ ಇದೆ ಬ್ರದರ್.
ಓಕೆ ನಾನು ವಿಡಿಯೋ ಮೀಟ್ ಮಾಡ್ಬಿಡ್ತೀನಿ. ಓಕೆ ಗುಡ್, ಇವಾಗ ಎಲ್ಲರೂ ಕ್ಲಿಯರ್ ಇರ್ತಾರೆ, ನೀವು ಎಲ್ಲ ಮೀಟ್ ಮಾಡ್ಕೊಂಬಿಡಿ. ಓಕೆನ್ರ ಸರಿ, ಅದಕ್ಕೆ ನೋಡ್ಬೇಕು. ಥ್ಯಾಂಕ್ ಯು. ಸರಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಮೆಜರ್ಮೆಂಟ್ ಮಾಡ್ದ ಅಂತಂದ್ರೆ ಅಲ್ಲಿ ನ್ಯಾಯ ಪ್ರಮಾಣನೇ ಇಲ್ಲ. ಇಸ್ರೇಲ್ ಜನಗಳು ಎಲ್ಲಾರು ಏನ್ ಮಾಡವ್ರೆ ನ್ಯಾಯ ಪ್ರಮಾಣ ಮೀರಿ ಏನ್ ಮಾಡೋರು ಅಲ್ಲಿ ಅಲ್ಲಿ ನಡ್ಕೊಡೋದ್ರಿಂದ ಇಸ್ರೇಲ್ ಜನಗಳು ವಾಕ್ಯದ ಪ್ರಕಾರ ಬದ್ಧವಾಗಿ ಏನಾಗಿಲ್ಲ ಅಲ್ಲಿಲ್ಲ. ದೇವ್ರು ಅಳತೆ ಮಾಡ್ತಾರೆ, ಅಳತೆ ಮಾಡ್ತಾರೆ ಇಲ್ಲ ಅದ್ಗೆ ಅದ್ಗೆ ಗೋಡೆನೆ ಇಲ್ಲ. ಅದೇ ತರ ದೇವ್ರು ಇನ್ನೊಬ್ರನ್ನ ಅಳತೆ ಮಾಡಿದ್ರು, ಯಾರೋ ಒಂದು ಅನ್ಯ ದೇಶದ ಒಬ್ಬ ರಾಜನ ಏನ್ ಮಾಡ್ತಾರೆ ದೇವ್ರು ಅಳತೆ ಮಾಡ್ತಾರೆ ಅಲ್ವರ. ಯಾರ ರಾಜ ಅಂತ ನೋಡ್ಬೇಕಾರೆ ಏನ್ರಿ ಏನ್ರಿ ನೆಬುಕದ್ನೆಜ್ಜರ್ ಅಂದ್ರೆ ಅವನ್ ಏನ್ ಮಾಡ್ತಾರೆ ದೇವ್ರು ಅಳತೆ ಮಾಡ್ತಾರೆ ಅಲ್ವರ. ಅಳತೆ ಮಾಡ್ಬೇಕಾದ್ರೆ ತಕಡಿಯಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ ದೇವ್ರನ್ನ ತೂಕ ಮಾಡ್ತಾರೆ. ತೂಕ ಮಾಡ್ಬೇಕಾರೆ ಏನಂತ ಹೇಳ್ತಾರೆ ಬೈಬಲಲ್ಲಿ, ನೀನು ಕಮ್ಮಿಯಾಗೆ ಅಂತಾರೆ ಕಾಣಲ್ಪಟ್ಟಿದ್ಯಾ ಅಲ್ವರ. ಓದಿಂತೀನಿ ದಾನಿಯಲ್ ಐದನೇ ಅಧ್ಯಾಯ, ದಾನಿಯಲ್ ಐದನೇ ಅಧ್ಯಾಯ 25-27.
ಬರದ ಬರಹವು ಇದೆ, ಮೆನೆ ಮೆನೆ ತೇಕೇಲ್ ಉಪರ್ಸೀನ್. ಇದರ ಅರ್ಥವು ಹೀಗಿದೆ, ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ, ತೇಕೇಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ.
ನೋಡ್ರ ತೇಕೇಲ್ ಅಂದ್ರೆ ಏನ್ರಿ, ತಕ್ಕಡಿಗೆ ಹಾಕ್ಬಿಟ್ಟು ದೇವ್ರು ತೂಕ ಮಾಡೋರೆ ಕಮ್ಮಿಯಾಗೆ ಅಂತಾರೆ ಕಂಡು ಬಂದಿದ್ದಿ ಅದ್ರ. ಹಂಗ ತೂಕ ಹಾಕೋರೆ ವೇಟ್ ಹಾಕ್ರೆ ಇಲ್ಲ ಅಂತೆ, ದೇವ್ರ ಡಿವೈನ್ ಸ್ಟ್ಯಾಂಡರ್ಡ್ ಪ್ರಕಾರನೆ ಇಲ್ಲ. ಇದೇ ಡಿವೈನ್ ಸ್ಟ್ಯಾಂಡರ್ಡ್ ನ ದೇವ್ರು ಇವಾಗ ಏನ್ ಹೇಳ್ತಾರೆ ನಮ್ಗೆ ನಮ್ಗೆ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮೆಜರ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯಹೂದಿಯರ್ ಕಾಲದಲ್ಲಿ ಏನ್ ಮಾಡಿದ್ರು ದೇವ್ರು ಮೆಜರ್ಮೆಂಟ್ ಮಾಡಿದ್ರು, ಅನ್ಯ ದೇಶದ ರಾಜರುಗಳು ಕೂಡ ಏನ್ ಮಾಡಿದ್ರು ಮೆಜರ್ಮೆಂಟ್ ಮಾಡಿದ್ರು. ಇವಾಗ ಯೋಹಾನನ್ಗೆ ಏನ್ ಹೇಳ್ತಾವ್ರೆ ಏನ್ ಅಳತೆ ಹಾಕುವಂತದ್ರು ಆಲಯ ಯಜ್ಞವೇದಿ ಅಲ್ಲಿ ದೇವ್ರನ್ನ ಆರಾಧನೆ ಮಾಡೋ ಏನ್ ಮಾಡಿ ನೀವು ನೀವು ಲೆಕ್ಕಿಸಿ ಮೆಜರ್ಮೆಂಟ್ ಮಾಡಿ ಇವ್ರಿಗೆ ಏನ್ ಮಾಡಿ ನೀವು ಮೆಜರ್ಮೆಂಟ್ ಮಾಡಿ ಅಂತಂದ್ರು ಅಲ್ಲರ. ಇವಾಗ ನೀವ್ ಹೇಳ್ರಿ ಆಲಯ ಅಂದ್ರೆ ಯಾರು ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಏನ್ರಿ, ನಾವೇ ದೇವ್ರ ಆಲಯ. ಅಂದ್ರೆ ದೇವ್ರು ಹೇಳ್ತಿರೋದು ಏನಂದ್ರೆ ಸಭೆಯ ಒಂದು ಡಿವೈನ್ ಸ್ಟ್ಯಾಂಡರ್ಡ್ ಏನ್ ಮಾಡಿದಾರೆ ದೇವ್ರು ಫಿಕ್ಸ್ ಮಾಡಿದ್ದಾರೆ. ಆ ಡಿವೈನ್ ಸ್ಟ್ಯಾಂಡರ್ಡ್ ಪ್ರಕಾರ ದೇವ್ರ ಮಕ್ಕಳು ಇದರೋ ಇಲ್ವೋ ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಇವಾಗ ಇವಾಗ ಪರೀಕ್ಷೆ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಬೈಬಲ್ ಕೂಡ ಹೇಳ್ತಾರಲ್ಲ ನಮ್ಮನ್ನ ನಾವೇ ಪರೀಕ್ಷೆ ಮಾಡಿದ್ರೆ ದೇವ್ರು ನಮ್ಮನ್ನ ಏನ್ ಮಾಡೋದಿಲ್ವಂತೆ ನ್ಯಾಯ ತೀರ್ಪಿಗೆ ಗುರಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಓದಿಂತೀನಿ 1 ಕೊರಿಂಥ 11:31-32 1 Corinthians 11:31-32.
ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ
ಅಲ್ವರ? ಅದಕ್ಕೆ ಹೇಳ್ತಾರೆ ನಮ್ಮನ್ನ ನಾವೇನ್ ಮಾಡಕ್ ಫಸ್ಟ್ ನ್ಯಾಯ ತೀರ್ಪು ಮಾಡ್ಕೊಬೇಕು. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಈ ಅಳತೆ ಮಾಡಕ್ಕೆ ಬೇರೆ ದೂತನ ಯಾರನ್ನ ಕಳ್ಸಿಲ್ಲ. ಯಹೂದ್ಯರ ಕಾಲದಲ್ಲಿ ಏನ್ ಮಾಡಿದ್ರೆ ಹೇಳ್ತಾರೆ, ಒಬ್ಬ ದೂತನ ಕಳ್ಸೋರು ಅಳತೆ ಮಾಡಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಯೋಹಾನನ್ಗೆ ಅಳತೆ ಕೊಡ್ತಾರೆ. ಅದೇ ನೋಡ್ಬೇಕ್ರೆ ದೇವ್ರಿಗೆ ಏನ್ ದೇವ್ರ ಏನ್ ಮಾಡ್ತಾರೆ, ದೇವ್ರ ಮಕ್ಳಿಗೆ ಉಂಟು ಆ ಡಿವೈನ್ ಸ್ಟ್ಯಾಂಡರ್ಡ್ ಏನು ಅಂತ ತಿಳ್ಸ್ಕೊಬಿಡ್ತಾರೆ. ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರ ಡಿವೈನ್ ಸ್ಟ್ಯಾಂಡರ್ಡ್ ಪ್ರಕಾರ ನಾವ್ ಇದಿರೋ ಇಲ್ಲ ಅಂತ ಏನ್ ಮಾಡ್ತೇವೆ. ಇವಾಗ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು ಅದರ ಅಂದ್ರೆ ಏನದು ದೇವ್ರ ಡಿವೈನ್ ಸ್ಟ್ಯಾಂಡರ್ಡ್ ಅದರ ನಮ್ಮನ್ನ ನಾವು ಯಾವ್ದ್ರ ಆಧಾರದ ಮೇಲೆ ಗೇಜ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸ್ವಂತ ಆಲೋಚನೆಗಳ ಮೇಲೆ ಅಲ್ಲ, ನಮ್ಮ ಸ್ವಂತ ಆಲೋಚನೆಗಳ ಪ್ರಕಾರ ನಾವು ಗೇಜ್ ಮಾಡ್ಕೊಂಡಾಗ ನಾವೇನ ನಮ್ಗೇನಿಸ್ತದೆ, ನಾನ್ ಸರಿಯಾಗೇ ಇದ್ದೀನಪ್ಪ ದೇವ್ರ ಲೆಕ್ಕದಲ್ಲಿ ಅಂತ ಅನ್ಸ್ಬೋದು. ಆದ್ರೆ ದೇವ್ರ ಲೆಕ್ಕದಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಅದು ಇಂಪಾರ್ಟೆಂಟ್ ತಾನೆ. ಅದಕ್ಕೆ ನಮ್ಮನ್ನ ಜಡ್ಜ್ ಮಾಡೋದು ಯಾವ್ದು ಅಂತಂದ್ರೆ ನಮ್ಮ ಡಿವೈನ್ ಸ್ಟ್ಯಾಂಡರ್ಡ್ ಒಂದು ಏನಂತಾರೆ ಮೆಷರ್ಮೆಂಟ್ ಸ್ಕೇಲ್ ಯಾವ್ದಪ್ಪ ಅಂತಂದ್ರೆ ದೇವ್ರ ವಾಕ್ಯ. ಓದಿ ಯೋಹಾನ 12:48, ಯೋಹಾನ 12:48 ಸಿಂಧು ಸಿಸ್ಟರ್ ಓದ್ತೀರಾ ಬೈಬಲ್ ಇದೆಯಾ?
ಇದೆ ಬ್ರದರ್. ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ, ಅದು ಯಾವುದೆಂದರೆ ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು.
ವೆರಿ ಗುಡ್. ಕಡೆ ದಿನದಲ್ಲಿ ಅವನು ಆಡಿದ ಮಾತು ಏನ್ ಮಾಡದಂತಲ್ಲಿ ತೀರ್ಪು ಅಂದ್ರೆ ಆಡಿದ ಮಾತು ಅಂತ ಯಾವ್ದನ್ನ ನೋಡ್ಬೇಕ್ರೆ ಏನ್ರಿ ದೇವ್ರ ವಾಕ್ಯ. ದೇವ್ರ ವಾಕ್ಯದ ಆಧಾರದ ಮೇಲೆ ದೇವ್ರ ಏನ್ ಮಾಡೋದು ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡೋದು ಇವಾಗ ಇವಾಗ ಜಡ್ಜ್ಮೆಂಟ್ ಮಾಡೋದು ಅದರ ಅದಿಗೆ ನೋಡ್ಬೇಕ್ರೆ ಹೇಳ್ತಾರೆ ಆಲೆ ಏನ್ ಮಾಡಿ ನೀನು ಅಳತೆ ಹಾಕು. ನೆಕ್ಸ್ಟ್ ಏನ್ ಹೇಳ್ತಾರೆ ಅಲ್ಲಿ ಅಲ್ಲಿ ಬಲಿಪೀಠ ಏನ್ ಮಾಡಿ ನೀನು ಯಜ್ಞ ವೇದಿಯನ್ನು ಅಳತೆ ಮಾಡೋದು ಹೇಳ್ತಾರೆ. ಏನಿದೆ ಯಜ್ಞವೇದಿ ಅದರ ಹಳೆ ಕಾಲದಲ್ಲಿ ಈ ಯಜ್ಞ ವೇದಿಯ ಮೇಲೆ ಏನ್ ಮಾಡೋರು ಬಲಿನ ಏನ್ ಮಾಡೋರು ಅಲ್ಲಿ ಸಲ್ಸೋರು ಅದರ ಸ್ಯಾಕ್ರಿಫೈಸ್ ಮಾಡೋರು ದೇವ್ರಿಗೆ ಏನ್ ಮಾಡೋರು ಅಂತ ಅಲ್ಲಿ ಇಷ್ಟವಾದಂತ ಯಜ್ಞಗಳೇ ಮಾಡೋರು ಅಲ್ಲಿ ಅಲ್ಲಿ ಸಲ್ಸೋರು ಅದರ ಅದೇ ತರ ಇವಾಗ ನಾವೇನ್ ಮಾಡ್ತಾ ಇದೀರಿ ಸುವಾರ್ಥ ಯುಗದಲ್ಲಿ ಇರೋ ಕಂಡೀಷನ್ ಏನ್ ನಮ್ಗೆ ನಾವು ದೇವ್ರಿಗೆ ಏನ್ ಸಲ್ಸ್ಬೇಕು ಯಜ್ಞ ವೇದಿಗಳನ್ನ ಏನ್ ಮಾಡ್ಬೇಕು ನಾವು ಇವಾಗ ಸಲ್ಸ್ಬೇಕು. ಅದರ ಯಜ್ಞ ವೇದಿಗಳನ್ನ ಸಲ್ಸೋದಿಕ್ಕೆ ದೇವ್ರ ಏನ್ ಮಾಡೋದು ನಮ್ಗೆ ಇವಾಗ ನಮ್ನ ಇವಾಗ ಕರೆದಿರೋದು ಅಲ್ವರ. ಹಂಗಂದ್ರೆ 6ನೇ ಸಭೆಯಲ್ಲಿ ಯಾವಾಗ ಈ ಪ್ರೊಟೆಸ್ಟೆಂಟ್ಸ್ ಅದರ ಈ ಒಂದು ರೋಮನ್ ಕ್ಯಾಥಲಿಕ್ ಸಂಸ್ಥೆನ ರಿವೋಲ್ಟ್ ಮಾಡಿ ಹೊರಗಡೆ ಬಂದ್ರು ಅವಾಗ ದೇವ್ರು ಏನಪ್ಪ ನೋಡ್ಸಿದ್ರು ದೇವ್ರ ಮಕ್ಳಿಗೆ ಅಂದ್ರೆ ಕರೆಕ್ಟ್ ಆಗಿರೋ ಕಾನ್ಸಿಕ್ರೇಷನ್ ಏನು ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದ್ ಏನು ನಿಜವಾದ ದೀಕ್ಷಾಸ್ಥಾನ ಏನ್ರಿ ಅದರ ಕ್ರಿಸ್ತನ ಮರಣದಲ್ಲ ಮುಳುಗದೆ ನಿಜವಾದ ದೀಕ್ಷಾಸ್ಥಾನ ಕ್ರಿಸ್ತನ ಒಂದು ಎಜ್ಜಿಜಾಡಿಯಲ್ಲಿ ನಡೆಯದೆ ಅದರ ಅದೇನ್ರಿ ಅದೇ ಒಂದು ಎಂತರ ಹಿಂಬಾಲಕರಿಗೆ ಒಂದು ಸೂಚನೆ ಅಂತ ಅಂದ್ಬಿಟ್ಟು ಈ ಡಿವೈನ್ ಸ್ಟ್ಯಾಂಡರ್ಡ್ ದೇವ್ರೇನ್ ಮಾಡಿದ್ರು ಕ್ಲೀನ್ ಆಗಿ ದೇವ್ರ ಮಕ್ಳಿಗೆ ನೋಡ್ಸಿದ್ರು. ಅದಕ್ಕೆ ನೋಡಿ ಹೀಬ್ರೂಸ್ ಬುಕ್ ಆಫ್ ಹೀಬ್ರೂಸ್ 13:10 ಹೆಬ್ರೆಯರ್ದಲ್ಲಿ 13:13
ನಮಗೊಂದು ಯಜ್ಞವೇದಿ ಉಂಟು. ಈ ಯಜ್ಞವೇದಿ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ.
ಅವ್ರಿಗೇನಿಲ್ಲ ಹಕ್ಕು ಇಲ್ಲ ಅದರ ನಮ್ಗೊಂದೇನಂತೆ ಯಜ್ಞವೇದಿ ಇದೆ ಅದರ ಇದ್ರಲ್ಲಿ ನಮಗೇನಾಗಿದೆ ಹಕ್ಕು ಇದೆ. ಅದಕ್ಕೆ ಇದನ್ನೇನ್ ಮಾಡಿ ನೀವು ನಿಮ್ ಮೆಜರ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಆ ನೆಕ್ಸ್ಟ್ ಹೇಳ್ತಾರೆ ಯಾರ್ದ ಮೆಜರ್ಮೆಂಟ್ ಮಾಡು ಅಂತ ಹೇಳ್ತಾರೆ ಏನ್ರಿ ಅಲ್ಲಿ ಯಾರ್ದ ಮೆಜರ್ಮೆಂಟ್ ಮಾಡೋ ಅಂತ ಕೊನೆಗೆ ಆರಾಧನೆ ಮಾಡೋರ್ನ ಅವ್ರನ್ನ ಏನ್ ಮಾಡಿ ನೀವು ಮೆಜರ್ಮೆಂಟ್ ಮಾಡಿ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದಾರೆ ಹೆಂಗಿದಾರೆ ಅವ್ರನ್ನ ಏನ್ ಮಾಡಿ ನೀವು ಲೆಕ್ಕ ಹಾಕಿ ಅಂತ ಹೇಳ್ತಾರ. ಹಂಗಾದ್ರೆ ಇದು ಯಾರಿದು ಅಂತಂದ್ರೆ ನಾವು 6th ಚರ್ಚ್ ಲಾಸ್ಟ್ ಅಲ್ಲಿ ನೋಡ್ಬೇಕಾದ್ರೆ ಏನಂತ ನೋಡಿದ್ರೆ ಕೆಲವೊಂದು ವಿಶ್ವಾಸಿಗಳು ಏನಾಗಿದ್ರು ಅವರಿದ್ರು ಅವ್ರಿಗೆ ಎಷ್ಟೇ ಒಂದು ಸತ್ಯ ಕೊಟ್ಟರು ಸರಿ ಅವ್ರು ಏನ್ ಮಾಡಿಲ್ಲ ತನ್ನ ಮರಗಳನ್ನ ಅವರು ತಿದ್ದುಕೊಡಿಲ್ಲ ಅಂತ ನೋಡ್ತೀರಿ. ಅದರ ಅದೇ ನೋಡ್ತೀನಿ ಎಲ್ಲಿ ಅಂದ್ರೆ ರೆವಲೇಷನ್ ನಲ್ಲಿ 9th ಚಾಪ್ಟರ್ ರೆವಲೇಷನ್ 9th ಚಾಪ್ಟರ್ ವರ್ಸ್ 20:21 ರೆವಲೇಷನ್ 9th ಚಾಪ್ಟರ್ ವರ್ಸ್ 20:21
ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ.
ಅವರು ತಿರುಗಲಿಲ್ಲ ಅಂತ ಹೇಳ್ತಾರೆ. ಯಾರಪ್ಪ ಇದು ದೇವ್ರ ಕಡೆ ತಿರುಗಲಿಲ್ಲ ಅಂತಾರೆ ಯಾವಾಗ ಪ್ರೊಟೆಸ್ಟೆಂಟ್ಸ್ ಅಂತ ಅಂದ್ಬಿಟ್ಟು ಒಂದು ರಿವೋಲ್ಟ್ ಆಗಿ ಜನಗಳೆಲ್ಲ ಹೊರಗಡೆ ಬರಕ್ ಶುರು ಆದ್ರು ಇನ್ ಕೆಲವು ಜನ ಏನಾಗಿದ್ರು ಇನ್ನ ಅದೇ ಫಾಲ್ಸ್ ಬಿಲೀಫ್ ಅಲ್ಲಿ ಅದೇ ಒಂದು ತಪ್ಪಾದ ಉಪದೇಶದಲ್ಲಿ ಫಿಕ್ಸ್ ಆಗಿದ್ರು. ಅದಕ್ಕೆ ನೋಡ್ಬೇಕ್ರೆ ಏನಾಗಿಲ್ಲ ಅವ್ರು ತಿರ್ಗ ಏನಾಗಿಲ್ಲ ತಿರುಗಲಿಲ್ಲ. ಅದಕ್ಕೆ ನೋಡ್ಬೇಕು ದೇವ್ರು ಇದನ್ನು ಲೆಕ್ಕ ಹಾಕು ಅಂತ ಹೇಳ್ತಾರೆ. ಅದ್ರ ಹಂಗ್ರೆ ಏನಂತಂದ್ರೆ ಇದಕ್ಕಿಂತ ಮುಂಚೆ ಇದಂತ ಎಲ್ಲ ಒಂದು ನಾಮಕ ವಾಸ್ತೆ ಇರೋಂತ ವಿಶ್ವಾಸಿಗಳು ಕೂಡ ಏನ್ ಮಾಡಿ ಲೆಕ್ಕ ಹಾಕಿ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗ್ ನಿಜವಾದ ದೇವ್ರ ಒಂದು ಏನಿದೆ ಕಾನ್ಸಿಕ್ರೇಟೆಡ್ ದೇವ್ರ ಮಕ್ಕಳು ಒಂದು ಯಾರು ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ಏನ್ ಮಾಡ್ತಾರೆ ದೇವ್ರು ಏನ್ ಇಟ್ಟಿದ್ದಾರೆ ಸತ್ಯವೇದಲ್ಲಿ ಅಂತ ಅಂದ್ಬಿಟ್ಟು ಈ ಒಂದೆಲ್ಲ ಸತ್ಯಾಂಶಗಳನ್ನ ದೇವ್ರು ಏನ್ ಮಾಡಿದ್ರು ಸಭೆ ಮಕ್ಳಿಗೆ ಏನ್ ಮಾಡಿದ್ರು ಕ್ಲೀನ್ ಆಗಿ ರಿವೀಲ್ ಮಾಡಕ್ಕೆ ಶುಭ. ಅದಕ್ಕೆ ನೋಡ್ಬೇಕು ಯೋಹಾನನ್ ಕೈಲಿ ಕೊಟ್ಟಿ ಅಳತೆ ಮಾಡು ಅದ್ರ ಏನೆಲ್ಲ ಇದೆ ಅಂದ್ಬಿಟ್ಟು ಏನೆಲ್ಲ ಇರ್ಬೇಕು ಅಂತ ಹೇಳ್ಬಿಡೋದು ಅಲ್ಲಿ ಅಲ್ಲಿ ಹೇಳ್ತಾ ಅದೇ ನೋಡಿ ಇವಾಗ ಅದನ್ನ ಪ್ರಕಟಣೆಯಲ್ಲಿ ಏನ್ ಮಾಡೋಣ 11ನೇ ಅಧ್ಯಾಯದಲ್ಲಿ 2ನೇ ವಚನ ಓದೋಣ. ರೆವಲೇಷನ್ 11:12. ರೆವಲೇಷನ್ 11:2.
ಅಂಗಳವನ್ನು ಅಳೆಯದೆ ಬಿಟ್ಟು ಬಿಡು, ಅದು ಅನ್ಯ ಜನರಿಗಾಗಿ ಬಿಟ್ಟದೆ. ಅವರು ಪರಿಶುದ್ಧ ಪಟ್ಟಣವನ್ನು 42 ತಿಂಗಳು ತುಳಿದಾಡುವರು.
ಓಕೆ ಸರ್, ಅದಕ್ಕೆ ಹೇಳ್ತಾರೆ ಏನ್ ಮಾಡು ಅಂತ, ಆಲಯ ನಿರ್ಮಾಣ ನೀನು ಅಳತೆ ಮಾಡು, ಆದ್ರೆ ಆಲಯದ ಹೊರಗಡೆ ಇರುವಂತ ಅಂಗಳ ನಿರ್ಮಾಣಕ್ ಹೋಗ್ಬೇಡ, ನೀನು ಅಳತೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಯಾರಿಗಾಗಿ ಬಿಟ್ಟಿದಾರಂತೆ, ಅನ್ಯ ಜನಕ್ಕೋಸ್ಕರ ಏನ್ ಮಾಡ್ತಾರನ್ನ ಅದನ್ನ ಬಿಟ್ಬಿಟ್ಟಿದ್ದಾರೆ. ಅವರು ಏನ್ ಮಾಡ್ತಾರೆ ಅಂತೆ, ಪರಿಶುದ್ಧ ಪಟ್ಟಣವನ್ನು ಏನ್ ಮಾಡ್ತಂತೆ 42 ತಿಂಗಳು ಏನ್ ಮಾಡ್ತಂತೆ ಅಲ್ಲಿ ಅಲ್ಲಿ ತುಳಿದಾಡ್ತಾರೆ ಅಂತ ಹೇಳ್ತಾರೆ. ರವಿ ಬ್ರದರ್ ದಯವಿಟ್ಟು ನೀವು ಮ್ಯೂಟ್ ಮಾಡಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಬೈಬಲ್ ಓದ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ, ಎಲ್ಲ ಮ್ಯೂಟ್ ಮಾಡಿ. ಸದ್ಗೆ ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಆಲಯವನ್ನು ಮಾತ್ರ ಏನ್ ಮಾಡಿ ನೀವು ಅಳತೆ ಮಾಡಿ, ಅಂಗಳ ನಿರ್ಮಾಣಕ್ಕೆ ಹೋಗ್ಬಿಡಿ, ಅಳತೆ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತು ನೋಡಿ, ನಾವು ದೇವರಸ ಕೂಡ ಅದ ಪಾಠ ನೋಡಿದಿರಿ, ಆ ದೇವರಸ ಕೂಡ ಅದ ಪಾಠದ ಏನ್ ನೋಡಿದಿರಿ, ಏನಂದ್ರೆ ಅಂಗಳ ಅಂತಿದೆ, ಅಂಗಳಕ್ಕಿಂತ ಒಳಗಡೆ ಹೋದ್ರೆ ಏನಿದೆ ನಮ್ಗೆ ಪರಿಶುದ್ಧ ಮತ್ತೆ ಮಹಾಪರಿಶುದ್ಧ ಸ್ಥಳ ಅಂತ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅದರ. ಈ ಅಂಗಳದಲ್ಲಿ ಏನ್ ಮಾಡೋರು ಅಂತಂದ್ರೆ ಯಾಜಕರಲ್ಲಿ ಏನ್ ಮಾಡೋರು, ಸ್ಯಾಕ್ರಿಫೈಸ್ ನ ಕೊಡೋರು ಇಲ್ಲಿ ದೇವರಸ ಕೂಡದಲ್ಲಿ. ಇದೇ ತರ ಸೋಲೋಮನ್ ಕಾಲದಲ್ಲಿ ಮತ್ತೆ ಹೆರಾಡ್ ಕಾಲದಲ್ಲಿ ಒಂದು ದೊಡ್ಡ ಟೆಂಪಲ್ ಕಟ್ಬೇಕಾದ್ರೆ ಏನ್ ಮಾಡೋರು ಅಂತಂದ್ರೆ ಇದೇ ತರ ಒಂದು ಅಂಗಳ ಅಂತಿರೋದು, ಅದರ ಒಂದೇ ಅಂಗಳ ಅಲ್ಲ, ಒಂದ್ 2-3 ಅಂಗಳಗಳು ಇರೋದು ಅದರ. ಆ ಒಂದು ಅಂಗಳ ವಿಶೇಷವಾಗಿ ಯಾರಿಗೋಸ್ಕರ ನೇಮಿಸಿದ್ರು ಅಂತಂದ್ರೆ ಅನ್ಯ ಜನಾಂಗದವ್ರಿಗೋಸ್ಕರ ಕೂಡ ಏನ್ ಮಾಡಿದ್ರು, ಒಂದು ಅಂಗಳನ ಬಿಟ್ಟಿದ್ರು. ಯಾಕಂದ್ರೆ ಅನೇಕ ಜನಗಳು ಅನ್ಯ ಜನಾಂಗದವರು ದೇವ್ರ ಮೇಲೆ ವಿಶ್ವಾಸ ಇದ್ದಿ ಅವಾಗವಾಗ ಏನ್ ಮಾಡೋರು ಸಭೆಗೆ ದೇವ್ರ ಆಲಯಕ್ಕೆ ಏನ್ ಮಾಡೋರು ಅವ್ರು ಬರೋರು ಅಂದ್ರ ಏನ್ರೆ ಜೆಂಟೈಲ್ ಆಗಿ ಜ್ಯೂಸ್ ಆಗಿ ಕನ್ವರ್ಟ್ ಆಗಿರೋಂತ ಜನಗಳು. ಇನ್ನು ಅನೇಕ ಜನಗಳು ಯಹೂದಿಯರ ತರ ಏನಾಗಿದ್ರು, ಅವ್ರ ಜೊತೆಗಿದ್ದಿ ಆ ಒಂದು ಸ್ವಲ್ಪ ಸ್ವಲ್ಪ ನಂಬಿಕೆಯಿಂದ ದೇವ್ರ ಕಡೆಗೆ ಏನ್ ಮಾಡೋರು ಅವರು ಬರೋರು. ಅದರ ಈ ಒಂದು ಸ್ಥಳದಲ್ಲಿ ಏನ್ ಮಾಡೋರು ಅಂತಂದ್ರೆ, ಆ ಯೇಸು ಕ್ರಿಸ್ತು ಮೊದಲನೇಕ್ಕೆ ಬರ್ಬೇಕಾದ್ರೆ ಅಲ್ಲಿ ಈ ಪಕ್ಷಿಗಳನ್ನ ಈ ಬಲಿಗಳಿಗೆ ಬೇಕಾದಂತ ಎಲ್ಲ ಒಂದು ಪ್ರಾಣಿಗಳನ್ನ ಮಾರಾಡ್ತಾ ಇದ್ದು. ಅದಕ್ಕೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಚಾವಟಿ ತಗೊಂಡು ಏನ್ ಮಾಡ್ತಾರೆ, ಈ ಎಲ್ಲ ಏನ್ ಮಾಡ್ತಾರೆ ಪಶು ಪ್ರಾಣಿಗಳನ್ನ ಅವ್ರು ಬಿಟ್ಬಿಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಸ್ಥಳನೇ ಅಂಗಳ ಅಂತ ಹೇಳ್ತಾರೆ. ಅದು ಇದು ಯಾರಿಗಾಗಿ ನೇಮಿಸಲ್ಪಟ್ಟಿರೋದು, ಜೆಂಟೈಲ್ಸ್ ಅಂತ ಹೇಳ್ತಾರೆ. ಹಂಗಾರೆ ನೋಡ್ಬೇಕಾರೆ ಇದು ಏನಪ್ಪ ನೋಡ್ಸ ಅಂದ್ರೆ ಅನ್ಕಾನ್ಸಿಕ್ರೇಟೆಡ್ ಕಂಡೀಷನ್ ಅಲ್ವರ. ಸೊ ನೋಡ್ಬೇಕಾರೆ ಅನ್ಕಾನ್ಸಿಕ್ರೇಟೆಡ್ ಕಂಡೀಷನ್ ಅಂತಂದ್ರೆ ಲೋಕದಲ್ಲಿರಂತ ನಾಮಿನಲ್ ಕ್ರಿಶ್ಚಿಯನ್ಸ್ ಅಲ್ವರ. ಲೋಕದಲ್ಲಿರಂತ ಏನ್ರಿ, ಒಂದು ಹೆಸರಿಗಿರಂತ ಒಂದು ಕ್ರೈಸ್ತ ಒಂದು ಮಕ್ಳುಗಳು, ಅವ್ರದ್ದು ಏನ್ ಮಾಡ್ಬಿಡಿ, ನೀವು ಬಿಟ್ಬಿಡಿ. ಯಾಕೆ ಅಂದ್ರೆ ಅವ್ರ ದೇವ್ರ ಲೆಕ್ಕಕ್ಕೆ ಏನಾಗಿಲ್ಲ, ಅವ್ರಿಲ್ಲ ಎಲ್ಲಾರ್ಕಿಂತ ಏನಾಗೋರು, ಇವರು ಮೋಸವಾಗವ್ರೆ. ಬಿಲೀವರ್ಸ್ಗಿಂತ ವರ್ಸ್ಟ್ ಆಗಿರೋರು ಯಾರಪ್ಪ ಅಂದ್ರೆ ಇವರು, ಅದರ ಹಿಪೋಕ್ರೈಟ್ಸ್ ಅಳ್ತ. ಅದಕ್ಕೆ ಏನ್ ಹೇಳ್ತಾರೆ, ಇವ್ರನ್ನ ಲೆಕ್ಕನೇ ಮಾಡ್ಕೋಬಿಡಿ, ಹಾಕಕ್ಕೆ ಹೋಗ್ಬಿಡಿ ಅಂತಂದ ಹೇಳ್ತಾರೆ. ಅದಕ್ಕೆ ನಾವು ಯೇಸು ಕ್ರಿಸ್ತು ಹೇಳಿದಂತ ಒಂದು ಪ್ಯಾರಾಬಲ್ ಕೂಡ ಹೇಳ್ತಾರೆ, Matthew 13:13, ದ ಪ್ಯಾರಾಬಲ್ ದ ವೀಟ್ ಅಂಡ್ ಟೇರ್ಸ್, ಗೋಧಿ ಮತ್ತೆ ಹಣಜಿಯ ಒಂದು ಸಾಮ್ಯದಲ್ಲಿ. ಗೋಧಿ ನಡುವೆ ರಾತ್ರಿ ಶತ್ರು ಏನ್ ಮಾಡ್ಬಿಟ್ಟೋಗ್ತಾನಲ್ಲಿ, ಹಣಜಿನ ಬಿತ್ತನೆ ಮಾಡೋಗ್ತಾರೆ ಅದರ. ಅದಕ್ಕೆ ನೋಡ್ಬೇಕ್ರೆ ಆ ಯಜಮಾನ ಬೆಳಿಗ್ಗೆ ಎದ್ದೇನ್ ಕೇಳ್ತಾರೆ, ಸ್ವಾಮಿ ಏನ್ರಿ ಇಲ್ಲಿ ಹಣಜಿ ಬಿತ್ತನೆ ಆಗಿದೆಲ್ಲ, ನಾವ್ ಎದ್ದು ಕಿತ್ಬಿಡೋಣ ಅಂತಂದ್ರೆ ಯಜಮಾನ ಹೇಳ್ತಾರೆ ಏನ್ ಮಾಡಕೊಡಿ, ಬಿಟ್ಬಿಡಿ ಅದರ, ಬಿಟ್ಬಿಡಿ ಅನ್ನ ಏಮಿ, ನೀವು ಅದನ್ನ ಕಿತ್ತಕ್ಕೆ ಹೋಗ್ಬೇಡಿ, ಇರ್ಲಿ ಕಾಲ ಬಂದವಾಗ ಏನ್ ಮಾಡೋದನ್ನ ಸಪ್ರೇಟ್ ಮಾಡೋಣ ಅಂತ ಹೇಳ್ತಾರೆ. ಅದೇ ತರ ನೋಡ್ಬೇಕ್ರೆ ದೇವ್ರು ಏನಪ್ಪ ಹೇಳ್ತಾರೆ ಅಂದ್ರೆ, ಇನ್ನ ಸಪ್ರೇಷನ್ ಕಾಲ ಏನಾಗಿಲ್ಲ, ಇನ್ನ ಬಂದಿಲ್ಲ, ಹಾರ್ವೆಸ್ಟ್ ಏನಾಗಿಲ್ಲ, ಇನ್ನ ಶುರು ಆಗಿಲ್ಲ. ನೆಕ್ಸ್ಟ್ 7th ಚರ್ಚ್ ಪೀರಿಯಡ್ ಅಲ್ಲೇ ಇನ್ನು ಅತಿ ಶೀಘ್ರದಲ್ಲಿ ಹಾರ್ವೆಸ್ಟ್ ಶುರು ಆಗ್ತದೆ, ಅವ್ರನ್ನ ಅಳತೆ ಮಾಡಿದ್ರ ಹಂಗೆ ಬಿಟ್ಬಿಡಿ ಅಂತ ಮಾಡಿದ್ರು. ಆದ್ರೆ ಡಿವೈನ್ ಸ್ಟ್ಯಾಂಡರ್ಡ್ ಅಂದ್ರೆ ಯಾರಿಗೋಸ್ಕರ ಫಿಕ್ಸ್ ಮಾಡಿ, ಯಾರಿಗೋಸ್ಕರ ಕ್ಲೀನಾಗಿ ಎತ್ ನೋಡ್ಸಿ ಅಂತಂದ್ರೆ ನಿಜವಾದ ದೇವ್ರ ಮಕ್ಳಿಗೆ ಏನ್ ಮಾಡಿ ಎತ್ ನೋಡ್ಸಿ. ಅದಕ್ಕೆ ನೋಡ್ಬೇಕ್ರೆ ಇವರು ಒಂದು ಎಂತಾರೆ ಕಾಲ ಕೆಳಗಡೆ ಎಷ್ಟು ದಿನ ತುಳಿದಾಡಲು ಪಡ್ತಾರೆ ಅಂತ ನೋಡ್ತೀನಿ ಅಂದ್ರೆ 42 ತಿಂಗಳು, 42 months. ಏನಪ್ಪಾ ಇದು 42 months ಅಂತಂದ್ರೆ, ನಾವು ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಆ ಕ್ಲಾಸ್ ನ ಕ್ಲೀನ್ ಆಗಿ ಓದಿದ್ರಿ ಅದರ, ಅನೇಕ ಜನಗಳು ಕೇಳಿರ್ಬೋದು, ಕೇಳ್ದಿರೋರಿಗೆ ಮುಂದೆ ಬರೋ ದಿನಗಳ ನಾವು ಏನ್ ಮಾಡ್ತೇವೆ ಅದನ್ನ ಕ್ಲೀನಾಗೆ ಅದನ್ನ ನೋಡೋಣ ಅದರ. ಸೊ 42 ತಿಂಗಳು ಅಂತಂದ್ರೆ 3.5 ವರ್ಷ. ಈ 3.5 ವರ್ಷ ಅಂತಂದ್ರೆ 1260 ದಿವಸಗಳು ಅಂದ್ರೆ ಪೇಪರ್ಸಿ ಭೂಲೋಕದಲ್ಲಿ ದಬ್ಬಾಳಿಕೆ ಮಾಡಿದಂತ 42 ತಿಂಗಳು. ಏನ್ರಿ ದೇವ್ರು ಏನಕ್ಕೆ ಅನುಮತಿ ಕೊಟ್ರು ಅಂತಂದ್ರೆ, ಇವರು ಕಾಲ್ ಕೆಳಗಡೆ ಪರಿಶುದ್ಧ ಒಂದು ಏನ್ರಿ ನಗರನ ಪರಿಶುದ್ಧ ಮಕ್ಳುಗಳನ್ನ ತುಳಿದಾಡೋದಕ್ಕೆ ದೇವ್ರು ಎಷ್ಟು ವರ್ಷ ಪರ್ಮಿಷನ್ ಕೊಟ್ರು ಅಂತಂದ್ರೆ, ಈ ಡಾರ್ಕ್ ಏಜಸ್ ಏನ್ ಮಾಡಿದ್ರು ದೇವ್ರು ಫುಲ್ ಅವ್ರಿಗೆ ಮಾಡಿದ್ರು ಪರ್ಮಿಷನ್ ಕೊಟ್ರು. ಅದ್ರ ಅದಕ್ಕೆ ಹೊಡಿತೀನಿ ಇವಾಗ ಮೂರನೇ ವಚನ ಓದೋಣ ಅಂತೀನಿ. ರೆವಲೇಷನ್ 11 ಚಾಪ್ಟರ್ 3rd ವರ್ಸ್. ಮಹಾಲಕ್ಷ್ಮಿ ಸಿಸ್ಟರ್ ಓದ್ತೀರಾ, ಇದೆಯಾ ಬೈಬಲ್? ಮಹಾಲಕ್ಷ್ಮಿ ಸಿಸ್ಟರ್
ಬ್ರದರ್, ಮಗುನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಬ್ರದರ್, ಪಾಸ್ ಮಾಡಿ.
ಥ್ಯಾಂಕ್ ಯು.
ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು.
ಹೇಳ್ತಾರೆ ಎರಡು ಸಾಕ್ಷಿಗಳಿಗೆ ಏನಂತ, ಗೋಣಿ ಒಂದು ತಟ್ಟನ್ನು ಹೊದ್ದುಕೊಂಡು 1260 ದಿವಸಗಳು ಸಾಕ್ಷಿ ಕೊಡುವಂತ ನಾನು ಏನ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾದ್ರೆ ಈ ಎರಡು ಒಂದು ಸಾಕ್ಷಿಗಳು ಯಾರು ಅದರ ಎಷ್ಟೋ ಜನ ಮಾಡ್ಬಿಡ್ತಾರೆ, ಬ್ರದರ್ ಇದು ಯಾರು ಅಂತಂದ್ರೆ ಮೋಸೆ ಮತ್ತು ಇಲಿಯಾ ಅಂತ ಮಾಡ್ತಾರೆ, ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಅದೇ ಅಧ್ಯಾಯದಲ್ಲಿ ಮುಂದಕ್ಕೆ ಆ ಒಂದು ಸಾಕ್ಷಿಗಳ ಬಗ್ಗೆ ಏನಂತ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ ವಚನ ಆರನೇ ವಚನ ಓದ್ತೀರಾ?
ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರವು ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು.
ಅದಕ್ಕೆ ಉಪದ್ರವಗಳು ನೀರ್ನೇ ರಕ್ತ ಮಾಡ್ಬಿಡ್ಬೋದು, ಆಕಾಶದಲ್ಲಿ ಮಳೆನೇ ಬರ್ದಿರ್ತಿಲ್ ಮಾಡ್ಬಿಡ್ಬೋದು, ಈ ತರ ಪವರ್ ಏನಾಗಿದೆ ಎರಡು ಸಾಕ್ಷಿಗಳಿಗಿದೆ ಅಂತ ಹೇಳ್ತಾರೆ. ಹಂಗಾದ್ರೆ ಈ ತರ ಮಾಡಿದವ್ರು ಹಳೆ ಒಡಂಬಡಿಕೆಯಲ್ಲಿ ಯಾರು ನೋಡಿದ್ರೆ ಮೋಸೆ ಮತ್ತೆ ಇಲಿಯಾ. ಮೋಸೆ ಏನ್ ಮಾಡ್ತಾರೆ, ಐಗುಪ್ ದೇಶದಲ್ಲಿ ಎಲ್ಲಾ ತರ ಉಪದ್ರವಗಳ ಬರ ಮಾಡ್ತಾರೆ, ನೀರ್ದ ಏನ್ ಮಾಡ್ತಾರೆ ರಕ್ತವಾಗಿ ಮಾಡ್ಬಿಡ್ತಾರೆ. ಎಲ್ಲಿ ಏನ್ ಮಾಡ್ದು 1.5 ವರ್ಷ ಭೂಲೋಕದಲ್ಲಿ ಏನ್ ಬರ್ಲಿಲ್ಲ, ಅವ್ರ ಮಳೆನೇ. ಹಂಗಾದ್ರೆ ಇವ್ ಎರಡು ಸಾಕ್ಷಿಗಳು ಯಾರು, ಮೋಸೆ ಮತ್ತೆ ಇಲಿಯಾ ಅಂತ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ನಾವು ಸತ್ಯನ ಓದಿರೋ ಸತ್ಯವೇದ ಮಕ್ಕಳುಗಳು. ಅದರ ಬೈಬಲ್ ನಲ್ಲಿ ಏನೋ ಒಂದು ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ಬೈಬಲ್ ಅಂತ ಎಲ್ಲ ಒಂದು ವಿಚಾರಗಳನ್ನ ಗ್ರಹಿಸ್ಕೊಂಡು ದೇವ್ರ ಯೋಜನೆ ತಕ್ಕಂತೆ ಮಾಡಕ್ಕೆ ಒಂದು ನಿರ್ಧಾರಕ್ಕೆ ನಾವ್ ಏನ್ ಮಾಡಕ್ಕೆ ಬರಬೇಕು, ಏನೋ ಒಂದು ಇಂಟರ್ಪ್ರಿಟ್ ಮಾಡಕ್ಕಿಂತ ಮುಂಚೆ. ಅದರ ನಮ್ಗೆ ಬೈಬಲ್ ಚೆನ್ನಾಗಿ ಗೊತ್ತು, ಆತ್ಮ ಏನಾಗ್ತಾರೆ ಸಾಯ್ತಾರೆ. ಮೋಸೆ ಮತ್ತೆ ಎಲೆ ಎಲ್ಲೂ ಪರಲೋಕಕ್ಕೆ ಏನಾಗಿಲ್ಲ, ಅವ್ರು ಯಾರು ಹೋಗಿಲ್ಲ, 6ನೇ ಸಭೆಯ ಕಾಲದಲ್ಲಿ ಇವ್ರು ಇನ್ನೂ ಜೀವಂತಗಿನ್ನ ಎದ್ದು ಬಂದಿಲ್ಲ ಅಂತ ಕೂಡ ನಮ್ಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇವರೆಲ್ಲ ಪುನರ್ತನ ಬರೋದು ಯಾವಾಗ ಅಂತಂದ್ರೆ ಕ್ರಿಸ್ತನ 7ನೇ ಒಂದು ಸಭೆ ಆರಂಭ ಆಗ್ಬೇಕಾರೇ, ಅವಾಗೆ ಸತ್ತೋರಲ್ಲಿ ನಗೋದು ಪುನರ್ತನ ಬರೋದು, ಅವಾಗೆ ಇವ್ರು ಎರಡು ಸಾಕ್ಷಿಗಳು ಏನು ಇದ್ರೂ ಎದ್ದು ಬರೋಕ್ಕೆ ಸಾಧ್ಯ. ಆದರೆ ಇವರಿಬ್ರು ಅವರು ಅಲ್ವೇ ಅಲ್ಲ. ಹೆಂಗೆ ಹೇಳ್ಬೋದು ಅಂದರೆ ಬೈಬಲ್ನಲ್ಲೇ ಪ್ರೂಫ್ ಇದೆ ನೋಡಿರ್ತೀನಿ. ಎಲ್ಲಿ? ಪ್ರಕಟಣೆ 11:4 ಓದನ. ಪ್ರಕಟಣೆ 11:4 ಓದಿಂತೀನಿ. ರಶ್ಮಿ ಸಿಸ್ಟರ್, ನಿಮ್ಮ ಹತ್ರ ಬೈಬಲ್ ಇದೆ, ಓದಕ್ಕಾಗ್ತದ?
ಬ್ರದರ್ ನಾನು ಓದ್ತೇನೆ.
ಓದಿ ಸರ್.
ಪ್ರಕಟಣೆ
11:4,
ಭೂಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು 2 ದೀಪಸ್ತಂಭಗಳು ಇವರೇ.
ನೋಡ್ರಿ, ಈ 2 ಸಾಕ್ಷಿಗಳು ಯಾರು ಅಂತಂದ್ಬಿಟ್ಟು ನೆಕ್ಸ್ಟ್ ವಚನದಲ್ಲೇ ಕ್ಲೀನ್ ಆಗಿ ವಿವರಣೆ ಕೊಟ್ಟವ್ರೆ. ಏನಂತ ಹೇಳ್ತಾರೆ, ಭೂಲೋಕದ ಒಡೆಯನ ಮುಂದೆ 2 ಎಣ್ಣೆ ಮರಗಳು, ಆಮೇಲೆ 2 ದೀಪಸ್ತಂಭಗಳು ಯಾರಂತೆ ಇವರೇ. ಇವಾಗ ನೀವೇ ಯೋಚನೆ ಮಾಡ್ರಿ, ಏನಪ್ಪ ಎಲಿಯಾ ಮತ್ತೆ ಮೋಸೆಸ್ ದೀಪಸ್ತಂಭನ? ಎಣ್ಣೆ ಮರದ ಹತ್ರ ಇರುವಂತ ಏನ್ರಿ ಎಣ್ಣೆ ಮರಗಳು, ಆಮೇಲೆ 2 ದೀಪಸ್ತಂಭಗಳು ಇವರೇ ಅಂತಂದ್ರೆ ಇವ್ರು ಯಾವಾಗ ಎಣ್ಣೆ ಮರ ಆಗಿದ್ರು, ಇವ್ರು ಯಾವಾಗ ದೀಪಸ್ತಂಭ ಆಗಿದ್ರು ಅದರ. ಅದಕ್ಕೆ ಏನ್ರಿ ಸತ್ಯವೇದಕ್ಕೆ ಸತ್ಯವೇದನೇ ಡಿಕ್ಷನರಿ ಅದರ. ಹಂಗಿರ್ಬೇಕಾದ್ರೆ ಇದ್ಯಾರಪ್ಪ ಇದೆರಡು ಸಾಕ್ಷಿಗಳು ಅಂತ ನಾವೇನ್ ಮಾಡಕ್ ಇವಾಗ ಇವಾಗ ಬೈಬಲ್ ನೋಡ್ಬೇಕಾದ್ರ 2 ವಿಟ್ನೆಸಸ್ ಅಂತ ಹೇಳ್ತಾರೆ. 2 ವಿಟ್ನೆಸ್ ಅದರ. ಅದಕ್ಕೆ ವಿಟ್ನೆಸ್ ಅನ್ನೇನು ದೇವ್ರ ಬಗ್ಗೆ ಸಾಕ್ಷಿ ಕೊಡೋ ಅಂತ 2 ಸಾಕ್ಷಿಗಳಂತೆ ಅದರ. ಯಾಕೆ ಇವರಿಬ್ರೇ ಇಲ್ವಾ ಬೈಬಲ್ ಎಷ್ಟು ಜನ ಅವರೇ ಸಾಕ್ಷಿ ಕೊಡೋ ದೇವ್ರಿಗೆ ಅದರ. ಆದ್ರೆ ಏನ್ರಿ ದೇವ್ರಿಗೆ ಸಾಕ್ಷಿ ಕೊಡೋಕೆ ಕರೆಕ್ಟ್ ಆಗಿರೋದು 2 ಸಾಕ್ಷಿಗಳು ಯಾರು ಗೊತ್ತಾ, ಏನ್ರಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅದರ. ಅದಕ್ಕೆ ಒಡಂಬಡಿಕೆ ಅಂತ ಹೇಳ್ತೀವಿ ಗೊತ್ತಾ, ಟೆಸ್ಟಿಮೆಂಟ್ ಅಂತ ಏನ್ ಹೇಳ್ತಿರೋ ಇದು ಕರೆಕ್ಟ್ ಆಗಿ ಬರೋಂತ ಒಂದು ಟರ್ಮ್ ಏನಪ್ಪ ಮೀನಿಂಗ್ ಏನಂದ್ರೆ ಅಗ್ರಿಮೆಂಟ್ ಅಥವಾ ವಿಟ್ನೆಸ್ ಅದರ. ಇವಾಗ ನಾವೇನ್ ಮಾಡ್ತೀರಿ ಮನೆಗೆ ಅಗ್ರಿಮೆಂಟ್ ಮಾಡ್ಕೊಂತಿರಲ್ಲ, ಏನಕ್ಕೆ ಅಗ್ರಿಮೆಂಟ್ ಮಾಡ್ತೀರಿ, ಗ್ಯಾರಂಟಿ ಒಂದು ಪ್ರೂಫ್ ಒಂದು ಸಾಕ್ಷಿಗಾಗೆ. ಅದೇ ತರ ದೇವರ 2 ಸಾಕ್ಷಿಗಳು ಯಾವ್ದಪ್ಪ ಅಂತಂದ್ರೆ ದೇವರ ಸತ್ಯವೇದ. ಸತ್ಯವೇದದಲ್ಲಿ 2 ಭಾಗ ಇದೆ, ಒಂದು ಹಳೆ ಒಡಂಬಡಿಕೆ ಇದೆ, ಇನ್ನೊಂದು ಹೊಸ ಒಡಂಬಡಿಕೆ. ಈ 2 ಏನ್ರಿ ಸಾಕ್ಷಿಗಳ ಬಗ್ಗೆನೆ ಬೈಬಲ್ ಬಗ್ಗೆನೆ ಮಾಡ್ತದಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ 42 ತಿಂಗಳು ದೇವ್ರ ಮಕ್ಕಳಕ್ಕೆ ಏನ್ ತುಳಿದಾಡಲ್ಪಟ್ರಂತೆ. ಆ ಕಾಲದಲ್ಲಿ ಏನಪ್ಪ ಆಯ್ತು ಅಂತಂದ್ರೆ, ಸತ್ಯವೇದದ ಬಗ್ಗೆ ಹೇಳುವಂತ ವಿಚಾರ ಆಯ್ತು. ಆ ಕಾಲದಲ್ಲಿ ಸತ್ಯವೇದಕ್ಕೇನಿಲ್ಲ ಪ್ರಾಮುಖ್ಯತೆನೆ ಇಲ್ಲ, ಗೋಣಿ ಬಟ್ಟೆ ತಟ್ಕೊಂಡು ಇವ್ರೇನ್ ಮಾಡ್ದಂತೆ ಸಾಕ್ಷಿ ಕೊಟ್ರಂತೆ ಅಲ್ವರ. ಏನದು ಗೋಣಿ ಬಟ್ಟೆ ಅಂತಂದ್ರೆ ಅದರ ನಾವು ಎಂತ್ರ ಅದೇ ಅದನ್ನೇ ಒಂದು ಸಬ್ಜೆಕ್ಟ್ ಓದಿದಲ್ಲ ಕಳೆದ ವಾರ ಬ್ರದರ್ ಅಂತ ಅಂದ್ರಲ್ಲ ಗೋಣಿ ಬಟ್ಟೆ ಸ್ಯಾಕ್ ಕ್ಲಾತ್ ಅಲ್ವರ. ಏನ್ರಿ ಆ ಒಂದು ದುಃಖ ನೋಡ್ಸೋಂಥದ್ದು ಹಳೆ ಕಾಲದಲ್ಲಿ ಏನ್ರಿ ದೇವರ ಹತ್ರಕ್ಕೆ ತಿರುಗಿದಿರಿ ಮಾನಸಾಂತರ ಹೊಂದಿದ್ದೀನಿ ಅಂತ ನೋಡ್ಸೋದಕ್ಕೋಸ್ಕರ ಏನ್ ಮಾಡೋದು ಇವರು ತಲೆ ಮೇಲೆ ಮೈ ಮೇಲೆ ಗೋಣಿ ಬಟ್ಟೆ ಹಾಕೊಂಡು ತಲೆ ಮೇಲೆ ಬೂದಿ ಹಾಕೊಂಡು ಏನ್ ಮಾಡ್ರಂತೆ ಅಲ್ಲಿ ಮಣ್ಣಲ್ಲಿ ಕೂತ್ಕೊಂಡು ಧೂಳಲ್ಲಿ ಕೂತ್ಕೊಂಡು ದೇವತ್ರ ಮಣ್ಣು ಕಾಲು ಮೂರಿ ಪ್ರಾರ್ಥನೆ ಮಾಡ್ರಂತೆ ಅಲ್ವರ. ತಾನು ಮಾಡಿದಂತ ಮಿಸ್ಟೇಕ್ಸ್ ಗಳನ್ನ ತಿದ್ದುಕೊಂಡೋಸ್ಕರ ಏನ್ರಿ ಪ್ರಾಯಸಿತ ಒಂದು ಅದಕ್ಕೆ ತರ ಮಾಡ್ತಾ ಅಂತಂದ್ರೆ, ಹಂಗ್ರೆ ಗೋಣಿ ಬಟ್ಟೆನ ತರ್ಸ್ಕೊಳವ್ರೆ ದೇವರ ಎರಡು ಸಾಕ್ಷಿಗಳು ಅಂತಂದ್ರೆ ಆ ದೇವರ ಒಂದು ವಾಕ್ಯಕ್ಕೆ ಆ ಕಾಲದಲ್ಲಿ ಪ್ರಾಮುಖ್ಯತೆನೆ ಇಲ್ಲ, ಆ ಕಾಲದಲ್ಲಿ ಮುಖ್ಯತ್ವನೇ ಇರ್ಲಿಲ್ಲ. ಯಾವಾಗ ಡಾರ್ಕ್ ಏಜಸ್ ಅಲ್ಲಿ, ಯಾವಾಗ ಬೈಬಲ್ ಬಂದ್ಬಿಟ್ಟು ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇತ್ತೋ ಅಲ್ಲರ ಲ್ಯಾಟಿನ್ ಭಾಷೆಯಲ್ಲಿ ಇತ್ತೋ ಬೈಬಲ್ಗೆ ಏನಿಲ್ಲ ಪ್ರಾಮುಖ್ಯತೆನೆ ಇಲ್ಲ. ಯಾರಿಗೂ ಬೈಬಲ್ ಬಗ್ಗೆ ಏನಾಗಿಲ್ಲ ಗೊತ್ತಿರಲಿಲ್ಲ. ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಟೋಟಲಿ ಐಸೋಲೇಟೆಡ್, ಏನೋ ಒಂದು ಗೋಣಿ ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಟಂತ ರೀತಿಯಲ್ಲಿ ಅದರ ದುಃಖಕರವಾದಂತ ಒಂದು ಕಂಡೀಷನ್ ಅಲ್ಲಿ. ಆದ್ರೂ ಕೂಡ ದೇವ್ರ ವಾಕ್ಯ ಏನಾಗಿದೆ ಗೊತ್ತಾವಾಗ ಸಾಕ್ಷಿ ಮಾಡೋರೆ ಕೊಟ್ಟ. ಅದಕ್ಕೆ ನಾವ್ ಏನ್ ಮಾಡ್ತೀರಿ ಆರು ಸಭೆಗಳ ಬಗ್ಗೆ ಓದ್ಕೊಂಡ್ ಬಂದಲ್ಲ, ಯಾವುದೇ ಒಂದು ಸಭೆ ಕಾಲದಲ್ಲಿ ದೇವರು ಸಾಕ್ಷಿ ಇಲ್ದಿರೋದು ಏನ್ ಮಾಡಲಿಲ್ಲ ಬಿಡ್ಲೇ ಇಲ್ಲ. ಅದಕ್ಕೆ ನೋಡ್ತಿರಲ್ಲ ಏನ್ರಿ ಜಾನ್ ವಿಕ್ಲಿಫ್ ಕಾಲದಲ್ಲಿ ಹೆಂಗಿತ್ತಂತೆ ಮಿಡ್ತೆಗಳ ತರ ಏನಾಗಿತ್ತಂತ ಅಲ್ಲಿ ಅಲ್ಲಿ ಇತ್ತು ಅಂತ ನೋಡ್ತಾರೆ. ಚೇಳಿನ ತರ ಏನಾಗಿತ್ತಂತೆ ಅಲ್ಲಿ ಬಾಲ ಇತ್ತು ಅಂತ ನೋಡ್ತೀರಿ. ಮಾರ್ಟಿನ್ ಲೂಥರ್ ಕಾಲದಲ್ಲಿ ಸಿಂಹದ ತರ ಏನಾಗಿತ್ತಂತೆ ದೇವ್ರ ವಾಕ್ಯಕ್ಕೆ ತಲೆ ಇತ್ತು ಅಂತ ಹೇಳ್ತಾರೆ. ಏನಕ್ಕೆ ಇವೆಲ್ಲ ಕಂಪಾರಿಸನ್ ಕೊಡೋದು, ದೇವ್ರ ವಾಕ್ಯಕ್ಕೆ ಏನಾಗಿದೆ ಎಲ್ಲೋ ಒಂದ್ ಕಡೆ ದೇವ್ರ ಮಾಡೋದು ಸಾಕ್ಷಿಗಳನ್ನ ಇಟ್ಟವ್ರೆ ಅಂತ ಅಲ್ವರ. ಅದಕ್ಕೆ ನೋಡ್ಬೇಕಂದ್ರೆ ಯೇಸುಕ್ರಿಸ್ತ ಹೇಳ್ತಾರಲ್ಲ ಓದಿಂತೀನಿ ಲೂಕ್ 24:48 ಲೂಕ 24:48 ನಮ್ರತಾ ಸಿಸ್ಟರ್ ಓದ್ತೀರಾ?
ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ.
ಓಕೆ ಅಲ್ವರ, ಇವುಗಳ ವಿಷಯವಾಗಿ ನೀವೇ ಸಾಕ್ಷಿ ಹೇಳೋದಾಗಿದೆ. ಈಗ ಲೋಕದ ಕಟ್ಟೆ ಕಡೆ ಹೋಗ್ಬಿಟ್ಟು ಏನ್ ಮಾಡಿ ನೀವು ಸುವಾರ್ತೆನ ಸಾರಿ ಅಂತ ಹೇಳ್ತಾ ಇದ್ರ. ಆಮೇಲೆ ಅದು ಮಾತಲ್ಲ, ಮತ್ತೆ 24 ಅಧ್ಯಾಯ ಏನಂತ ನೋಡ್ತೀರಿ ಏನ್ರಿ ಈ ಒಂದು ದೇವರಾಜ್ಯದ ಒಂದು ಸುವಾರ್ತೆ ಲೋಕದ ಎಲ್ಲಾ ಕಡೆ ಸಾರಲ್ಪಡ್ಬೇಕು ಸಾಕ್ಷಿಗಾಗಿ, ಆಮೇಲೆ ಅಂತ್ಯ ಬರುವುದು ಅಂತ ನೋಡಿದ್ರೆ ಸಾಕ್ಷಿಗಾಗಿ ಏನ್ರಿ ದೇವ್ರ ವಾಕ್ಯ ಎಲ್ಲ ಕಡೆ ಸಾರಲ್ಪಡ್ಬೇಕು ಅಲ್ವರ. ಹಂಗಾರೆ ಏನಪ್ಪ ಮೀನಿಂಗು, ಸಾಕ್ಷಿ ಕೊಡೋದು ಯಾರ ಮುಖಾಂತರ? ದೇವ್ರ ವಾಕ್ಯದ ಮುಖಾಂತರ ಅಲ್ವರ. ಅದೇ ನೋಡ್ಬೇಕ್ರೆ ಇದೇ ದೇವ್ರ ವಾಕ್ಯದಲ್ಲಿ ಇರುವಂತ ಒಂದು ಸಾಕ್ಷಿ ಅಲ್ವರ. ಅದೇ ನೋಡ್ಬೇಕ್ರೆ ಇದು ಹೆಂಗಿತ್ತು ಅಂದ್ರೆ ಗೋಣಿ ಬಟ್ಟೆಲ್ಲಿ ಏನ್ ಮಾಡ್ದಂಗಲ್ಲೇ ಅಲ್ಲಿ ಧರ್ಸ್ಕೊಂಡಂಗಿತ್ತು ಅಂತ. ಇದೇ ದೇವ್ರ ವಾಕ್ಯನ ಮುಂದಕ್ಕೆ ಏನ್ ಕಂಪೇರ್ ಮಾಡ್ತಾರೆ ಎಂತ ನೋಡ್ತೀರಿ? ನಾಲ್ಕನೇ ವಚನ ಏನ್ ನೋಡಿದ್ರಿ? ಇದು ಇದು ಏನಪ್ಪ ಆಗಿದೆ ಅಂತಂದ್ರೆ ಏನ್ರಿ ಓದಿ ರೆವಲೇಷನ್ ರೆವಲೇಷನ್ 11 chapter ರೆವಲೇಷನ್ 11 chapter ಅಲ್ಲಿ ವರ್ಸ್ 4
ಭೂಲೋಕದ ಒಡೆಯನ ಮುಂದೆ ನಿಂತಿರುವ ಎರಡು ಎಣ್ಣೆಯ ಮರಗಳು ಎರಡು ದೀಪಸ್ತಂಭಗಳು ಇವರೇ.
ನೋಡ್ರ ಎರಡು ಎಣ್ಣೆ ಮರಗಳು ಎರಡು ದೀಪಸ್ತಂಭಗಳು ಇವರೇ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮಾಡ್ತಾರೆ ಇವೆರಡು ಸಾಕ್ಷಿಗಳನ್ನ ತಿರ್ಗಿ ಇನ್ನೊಂದು ಕಂಪಾರಿಸನ್ ಕೊಡ್ತಾರೆ. ಎರಡು ದೀಪಸ್ತಂಭ ಅಂದ್ರೆ ಎರಡು ಎಣ್ಣೆ ಮರ ಅಂತ ಹೇಳ್ತಾರ. ಇವಾಗ ನಾವು ಇದೇ ತರ ಬೈಬಲ್ ಬೇರೆ ಕಡೆ ಎಲ್ಲ ಓದಿದಿರ ಅಂದ್ರೆ ಎಸ್ ಜಕರಿಯ ಪುಸ್ತಕದಲ್ಲಿ 4 ಅಧ್ಯಾಯದಲ್ಲಿ ಏನ್ ಮಾಡಿದ್ ನಾವು ಇದನ್ನ ಓದಿದ್ರಿ. ಅದ್ರ ಎಣ್ಣೆ ಮರ ಇತ್ತು, ಆ ಕಡೆ ಈ ಕಡೆ ಎಣ್ಣೆ ಮರಗಳಿತ್ತು, ಸೆಂಟ್ರಲ್ಲಿ ಒಂದು ದೀಪಸ್ತಂಭ ಇತ್ತು. ಆ ಎಣ್ಣೆ ಮರದಿಂದ ಚಿನ್ನದ ಎಣ್ಣೆ ಏನ್ ಮಾಡ್ತಿತ್ತು ಒಂದು ಒಂದು ಬೊಟ್ಲಿಗೆ ಹರಿತಾ ಬಂತಾಯ್ತು. ಆ ಬೊಟ್ಲಿಂದ ಏನ್ರಿ 7 pipes ಆ ದೀಪಸ್ತಂಭಕ್ಕಿರೋಂಥ 7 dips ಏನಾಗ್ತಿತ್ತದಲ್ಲಿ ಅಲ್ಲಿ ಬರ್ತಾ ಇತ್ತು ಅಂತ ಹೇಳ್ತಾರೆ. ಹಂಗಾರೆ ಎಣ್ಣೆ ಮರ ಅಂತಂದ್ರೆ ಏನೋ ನಮ್ಗೆ ಚೆನ್ನಾಗ್ ಗೊತ್ತು. ಎಣ್ಣೆ ಮರದಲ್ಲಿ ಏನಿರ್ತದೆ ಎಣ್ಣೆ ಏನಾಗಿರ್ತಾರೆ ಇರ್ತಾರೆ ಯಾವ ಎಣ್ಣೆ ಏನ್ರಿ ಈ ಎಣ್ಣೆ ಉಪಯೋಗಿಸ್ಕೊಂಡೆ ಒಲಿವ್ ಆಯಿಲ್ ಈ ಎಣ್ಣೆ ಉಪಯೋಗಿಸ್ಕೊಂಡೆ ಹಳೆ ಕಾಲದಲ್ಲಿ ಮಾಡೋರು ಎಲ್ಲಾರ್ಗು ಅಭಿಷೇಕ ಏನ್ ಮಾಡೋ ದೇವರಲ್ಲಿ ಅಲ್ಲಿ ಮಾಡೋರು. ಹಂಗಾರೆ ಇದು ಏನ್ ನೋಡಿಸ್ತಾರೆ ಅಂತಂದ್ರೆ ಪವಿತ್ರ ಆತ್ಮನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾರೆ ಅದರ. ಸೊ ಈ ಪವಿತ್ರ ಆತ್ಮ ಎಲ್ಲಿಗೆ ಬಂದು ಸೇರ್ತಾಯ್ತು? ಒಂದು ಬೌಲ್ಗೆ ಬಂದು ಸೇರ್ತಾಯ್ತು. ಆ ಬೌಲಿಂದ ಎಲ್ಲಿಗೆ ಬಂದು ಸೇರ್ತಾಯ್ತಂತೆ 7 dips ಅಂದ್ರೆ ಒಂದೇ ದೀಪಸ್ತಂಭಕ್ಕಿರೋಂತ 7 ಭಾಗಗಳು ಅಂತಂದ್ರೆ 7 ಸಭೆಯ ಒಂದು ಕಾಲದಲ್ಲಿ ದೇವರು ತನ್ನ ಒಂದು ಸತ್ಯಕ್ಕೆ ಆಗಿ ಸಾಕ್ಷಿ ಏನ್ ಮಾಡೋರು ಕೊಡ್ತಾ ಇದ್ರು. ಹೆಂಗೆ ಅಂದ್ರೆ ಈ ಎಣ್ಣೆ ಮರಗಳು ಕಂಟಿನ್ಯೂಸ್ ಆಗಿ ಏನಂತಾರೆ ಕಂಟಿನ್ಯೂಸ್ ಆಗಿ ಎಣ್ಣೆ ಏನ್ ಮಾಡೋದಂತ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಂತೆ. ಓದಿದ್ದೀನಿ Zechariah 4:1-3 Zechariah 4:1 ವಚನ 1-4 ವೀರಬದ ಓದ್ತೀರಾ?
ಓದ್ತೀನಿ ಮೃದ.
ಜಕರಿಯ ನಾಲ್ಕನೇ ಅಧ್ಯಾಯ ಒಂದರಿಂದ ಮೂರು
ಓದ್ತೀನಿ ಮೃದ. ಅನಂತರ ವಿವರಿಸುವ ದೇವದೂತನು ಮತ್ತೆ ಬಂದು ನಿದ್ರೆ ಹತ್ತಿದವನ ಹಾಗಿದ್ದ ನನ್ನನ್ನು ಎಚ್ಚರಗೊಳಿಸಿ ಏನು ನೋಡುತ್ತಿ ಎಂದು ಕೇಳಲು ನಾನು ಇಗೋ ಏಳು ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ. ಅದರ ಮೇಲಿನ ದೀಪಗಳಿಗೆ ಏಳು ನಾಳಗಳಿವೆ.
ಅದರ ಮೇಲಿನಂತ ದೀಪಗಳಿಗೆ ಎಂತ ನಾಳಗಳಿದೆ. ಆಮೇಲೆ
ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ. ಆ ಪಾತ್ರೆಯ ಬಲಗಡೆಯಲ್ಲಿ ಒಂದು ಎಣ್ಣೆಯ ಮರ, ಎಡಗಡೆಯಲ್ಲಿ ಒಂದು ಎಣ್ಣೆಯ ಮರ, ಅಂತೂ ಎರಡು ಮರಗಳು ಅದರ ಪಕ್ಕಗಳಲ್ಲಿವೆ ಎಂದು ಹೇಳಿದನು.
ನೋಡ್ರ ಅಂತೂ ಏನಾಗಿದಂತೆ ಎರಡು ಪಕ್ಕಗಳ ಎಣ್ಣೆ ಮರಗಳಿದೆ. ಕಂಟಿನ್ಯೂಸ್ ಏನಾಗ್ತದೆ ಬರ್ತದೆ ಅಂದ್ರೆ ಏನಂದ್ರೆ ಪವಿತ್ರಾತ್ಮ ಏನ್ರಿ ಯಾರ ಮುಖಾಂತರ ಬರ್ತಾರೆ ಸಭೆಗೆ ಏನ್ರಿ ಯೇಸು ಕ್ರಿಸ್ತ. ಆ ಪಾತ್ರ ಯಾರು ಯೇಸು ಕ್ರಿಸ್ತ. ಇದ್ ಬಗ್ಗೆ ಸಬ್ಜೆಕ್ಟ್ ಇದೆ ದೇವಚಿತ್ರ ಮುಂದೆ ಬರೋದ್ರಿಂದ ನೋಡೋಣ. ಅದರ ಪವಿತ್ರಾತ್ಮ ಯೇಸು ಕ್ರಿಸ್ತನ ಮುಖಾಂತರ ಯಾರಿಗೆ ಬರ್ತಾ ಇದೆ ಇವಾಗ ಸಭೆಗೆ ಏನಾಗ್ತಿರೋದು ಬರ್ತಾರೆ ಸಭೆಗೆ ಬರ್ತಾರದಿಂದ ಆ ದೀಪ ಏನಾಗ್ತದೆ ಇವಾಗ ಎಣ್ಣೆ ಬರ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ದೀಪ ಬ್ರೈಟ್ ಆಗಿ ಏನಾಗ್ತದೆ ಉರಿತೀರ. ಅಂದ್ರೆ ದೀಪ ಅಂದ್ರೆ ಯಾವುದು ಅದರ ದೀಪ ಏನು ಬೈಬಲ್ ಅಲ್ಲಿ
ದೇವರ ವಾಕ್ಯ
ದೇವರ ವಾಕ್ಯ ಅದರ ಕೀರ್ತನೆ ನೂರ ಹತ್ತೊಂಬತ್ತು ನೂರ ಐದು ಕೀರ್ತನೆ ನೂರ ಹತ್ತೊಂಬತ್ತು ನೂರ ಐದು ಬಸವರಾಜ ಬದ್ರೆ ಓದ್ತೀರಾ ಕೀರ್ತನೆ ನೂರ ಹತ್ತೊಂಬತ್ತು ನೂರ ಐದು ನೂರ ಐದು ಬದ್ರ
ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ.
ನೋಡ್ರ ನಿನ್ನ ವಾಕ್ಯವೇನಾಗಿದೆ ದೀಪವಾಗಿದೆ. ಈ ವಾಕ್ಯ ಏನ್ ಮಾಡ್ತಂತಲ್ಲಿ ದೇವ್ರಿಗೆ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಲ್ಲಿ ಸಾಕ್ಷಿ ಕೊಡಕ್ಕೆ ಶುರು ಆಯ್ತಾನೆ. ಅದ್ ನೋಡ್ಬೇಕ್ರೆ ಎಂತ ಗೋಣಿ ಬಟ್ಟೆ ದೊಡ್ಕೊಂಡಿದ್ರು ಸರಿ ದೇವ್ರ ವಾಕ್ಯನ ಕಂಪ್ಲೀಟ್ ಆಗಿ ಅಡಿಸಿ ಅಥವಾ ದೇವ್ರ ವಾಕ್ಯನ ಸಂಪೂರ್ಣವಾಗಿ ನಾಶ ಮಾಡಕ್ ಏನಾಗಿಲ್ಲ ಸಾಧ್ಯನೇ ಆಗಿಲ್ಲ. ಇದು ಸಾಕ್ಷಿ ಎಷ್ಟು ದಿನ ಇತ್ತು ಅಂತಂದ್ರೆ ಆ ಡಾರ್ಕ್ ಏಜಸ್ ಪೂರ್ತಿ ಏನಾಗಿತ್ತಂತೆ ಅಲ್ಲಿ ಇತ್ತಂತೆ ನೋಡಿ. ಇವಾಗ ಈ ಒಂದು ದೇವ್ರ ಸಾಕ್ಷಿನ ಅಂದ್ರೆ ಬೈಬಲ್ನ ಟ್ಯಾಂಪರ್ ಮಾಡಿ ಅಥವಾ ಬೈಬಲ್ನ ನಾಶ ಮಾಡಿದ್ರೆ ಏನಂತ ಶಿಕ್ಷೆ ಓದಿಂತೀನಿ. ರೆವಲೇಷನ್ ಲೆವೆನ್ ಚಾಪ್ಟರ್ ವರ್ಸ್ ಫೈವ್ ರೆವಲೇಷನ್ ಲೆವೆನ್ ಚಾಪ್ಟರ್ ವರ್ಸ್ ಫೈವ್ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಐದನೇ ವಚನ. ಬಸವರಾಜ ಬ್ರದರ್ ಓದಕ್ಕಾಗ್ತದ ಓದಿ ರೆವಲೇಷನ್ ಲೆವೆನ್ ಚಾಪ್ಟರ್ ವರ್ಸ್ ಫೈವ್.
ಮರಗಳು ಎರಡು ದೀಪಸ್ತಂಭಗಳು ಇವರೇ
ಮಾಡಬೇಕೆಂದಿದ್ದರೆ ಅವರ ಬಾಯಿಯೊಳಗಿಂದ ಬೆಂಕಿ ಬರಲು ಇವರ ಶತ್ರುಗಳನ್ನು ದಹಿಸಿಬಿಡುವುದು.
ನೋಡ್ರ ಅವ್ರ ಬಾಯಿಯೊಳಗಿಂದ ಬೆಂಕಿ ಹೊರಟು ಬಂದು ಇವ್ರ ಶತ್ರುಗಳು ಏನ್ ಮಾಡ್ತಾ ದಹಿಸ್ತು ಬಿಡ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪಾ ಇದು ಇವ್ರ ಬಾಯಿನ ಬರುವಂತ ಒಂದು ಬೆಂಕಿಯನ್ನು ಏನು ಅಲ್ವರ ದೇವ್ರ ವಾಕ್ಯನ ಟ್ಯಾಂಪರ್ ಮಾಡಿ ಅಥವಾ ಸತ್ಯನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಯಾರೋ ಒಂದು ಪ್ರಯತ್ನ ಮಾಡ್ದ ಅವಾಗ ದೇವ್ರು ಏನ್ ಮಾಡಿದ್ರೆ ಬೆಂಕಿಯಿಂದ ಅವ್ರನ್ನ ನಾಶ ಮಾಡೋರಂತೆ. ಏನದು ಯೆರೆಮೀಯ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ. ಯೆರೆಮೀಯ ಫಿಫ್ತ್ ಚಾಪ್ಟರ್ ಫೋರ್ಟೀನ್ತ್ ವರ್ಸ್ ಅನಿತಾ ಅಷ್ಟು ಓದ್ತೀರಾ? ಯೆರೆಮೀಯ ಫೈವ್ ಫೋರ್ಟೀನ್
ಸ್ವಲ್ಪ ಕಷ್ಟ
ಈಗಿರಲು
ಈಗಾಗಲೇ ಅಂದುಕೊಂಡಿದ್ದಾರೆ. ಈಗಿರಲು ಸೇನಾಧೀಶ್ವರನಾದ ಯೆಹೋವನೆಂಬ ದೇವರು ಇಂತೆನ್ನುತ್ತಾನೆ, ನೀವು ಹೀಗೆ ಅಂದುಕೊಂಡಿದ್ದರಿಂದ ಆಹಾ ನಾನು ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಈ ಜನರನ್ನು ಸೌದೆಯನ್ನಾಗಿಯೂ ಮಾಡುವೆನು, ಅದು ಅವರನ್ನು ತಿಂದು ಬಿಡುವುದು. ಇಗೋ ಇಸ್ರಾಯೇಲ್ ವಂಶ
ಅವ್ರನ್ನೇನ್ ಮಾಡ್ದಂತೆ ತಿಂದು ಬಿಡುವುದು. ದೇವರ ವಾಕ್ಯನ ಬೆಂಕಿಯನ್ನಾಗಿ ಮಾಡಿ ಜನಗಳನ್ನ ಏನ್ ಮಾಡ್ದಂತೆ ಸೌದೆಯನ್ನಾಗಿ ಅವನ್ನ ಟೋಟಲ್ ಆಗಿ ಕನ್ಸ್ಯೂಮ್ ಮಾಡ್ತಾರೆ ಅಂತ. ಅವ್ರ ಯಾವಾಗ ಈ ಒಂದು ರಿಫಾರ್ಮೇಷನ್ ಅಲ್ಲಿ ಬೈಬಲ್ ಸೊಸೈಟಿ ಎಲ್ಲಾ ಕಡೆ ಓಪನ್ ಆಗೋದಕ್ಕೆ ಶುರು ಆಯ್ತೋ ಇದನ್ನ ಅಪೋಸ್ ಮಾಡಕ್ಕೆ ಯಾರ ಕೈಲಿ ಏನಾಗಿಲ್ಲ ಆಗ್ಲೇ ಇಲ್ಲ. ಅದ್ರ ಅವಾಗ ಎಲ್ಲಾ ಕಡೆ ಆಯ್ತು ಬೈಬಲು ಒಂದ್ ಧಾರಾಳವಾಗಿ ಬರೋಕೆ ಶುರು ಆಯ್ತು. ಇದನ್ನ ಯಾರೋ ಒಂದು ಅಡಗಿಸೋದಿಕ್ಕೆ ಅಥವಾ ಇದನ್ನ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದವ್ರೆ ಏನಾಗ್ತಾರೆ ಅಂತಂದ್ರೆ ದೇ ವಿಲ್ ಬಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಅದರ ಆ ಒಂದು ವಾಕ್ಯದ ನಿಮಿತ್ತವಾಗಿ ದೇವ್ರೇನ್ ಮಾಡ್ತಾರಂತೆ ಅವ್ರನ್ನ ಅವ್ರನ್ನ ನಾಶ ಮಾಡಬಲ್ಲರು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇದನ್ನ ನಾಶ ಮಾಡಕ್ ಬಂದವ್ರಿಗೆ ದೇವ್ರು ಯಾವ ತರ ನಾಶ ಮಾಡ್ತಾರೆ ಅಂತಂದ್ರೆ ಏಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಎರಡು ಎಕ್ಸಾಂಪಲ್ ಕೊಡ್ತಾರೆ ಅದರ ಯಾವ ತರ ನಾಶ ಮಾಡ್ತಾರೆ ಅಂತಂದ್ರೆ ಏನ್ರಿ ಅದನ್ನ ಓದ್ಬಿಡ ಅಂತೀನಿ. ರೆವಲೇಷನ್ 11 ಚಾಪ್ಟರ್ ವರ್ಸ್ 6 ಪ್ರಕಟಣೆ 11 ಅಧ್ಯಾಯ 6 ವಚನ ಓದನ.
ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು.
ಮೊದಲನೇದೇನ್ ಹೇಳ್ತಾರೆ ಏನ್ರಿ ಪ್ರವಾದಿಸುವಂತ ದಿವಸದಲ್ಲಿ ಆಕಾಶವನ್ನು ಮುಚ್ಚಿ ಮಳೆನೇ ಬೀಳದ ರೀತಿಯಲ್ಲಿ ಮಾಡೋದಕ್ಕೆ ಅಧಿಕಾರ ಯಾರಿಗಿದೆ ಅಂತೆ ಇವ್ರಿಗೆ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ನೋಡ್ಬೇಕು ಇದೇನಿದು ಮಳೆ ಯಾವ ಕಾಲದಲ್ಲಿ ಬೀಳಲಿಲ್ಲ ಅಂತಂದ್ರೆ ಎಲಿಯನ ಕಾಲದಲ್ಲಿ. ಬಾನವರ ಕೂಡ ಪಾಠ ನೋಡಿದಲ್ಲ ಎಲಿಯ 3.5 ವರ್ಷ ಪ್ರಾರ್ಥನೆ ಮಾಡ್ತಾರೆ ಏನ್ರಿ ಅವ್ರು ಪ್ರಾರ್ಥನೆ ಮಾಡಿದಾಗ 3.5 ವರ್ಷ ಏನ್ರಿ ಇಸ್ರೇಲಲ್ಲಿ ಮಳೆನೇ ಇರಲಿಲ್ಲ ಅಂತಂತ ಹೇಳ್ತಾ ಇದ್ರ. ಹಂಗಾರೆ ಏನಪ್ಪ ಇದು ಅಂತಂದ್ರೆ ಏನಕ್ಕೆ ಆಗಿರ್ಲಿಲ್ಲ ಅಂದ್ರೆ ಅಹಾಬ್ ಮತ್ತೆ ಜೆಜಬೆಲ್ ಮಾಡಂತ ಅನ್ಯಾಯದ ಒಂದು ಕಾರ್ಯಗಳ ನಿಮಿತ್ತವಾಗಿ. ನಾವು ಇದನ್ನ ಕ್ಲೀನ್ ಆಗಿ ಚಿತ್ರೀಕರಣ ನೋಡಿದಿರಿ ಯಾರಪ್ಪ ಇದು ಎಲಿಯ ಅಂತಂದ್ರೆ ಸಭೆ ಒಂದು ಚರಿತ್ರೆಯಲ್ಲಿ ನಡೆಯುವಂತ ಒಂದು ಘಟನೆ ಇದು. ಯಾಕಂದ್ರೆ ಸಭೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ ಜೆಜಬೆಲ್ ಎಂಬಂತ ಒಂದು ಸ್ತ್ರೀ ನಿಮ್ಮ ನಡುವೆ ಇದ್ದಾಳೆ. ಅವಳು ಏನ್ ಮಾಡ್ತಿದ್ದಾರೆ ದೇವರ ಭಕ್ತರುಗಳಿಗೆ ಏನ್ ಕೊಡ್ತಾರೆ ಅಂತ ಅಲ್ಲಿ ಅಲ್ಲಿ ವಿಗ್ರಹಗೆ ನೀವು ನೈವೇದ್ಯಗಳನ್ನ ಸಲ್ಲಿಸಿರೋದನ್ನ ತಿನ್ಬಹುದು ಅಂತಂತಲೂ ವ್ಯವಿಚಾರ ಮಾಡ್ಬೋದು ಅಂತಂದ್ರು ಸಭೆ ಮಕ್ಕಳಿಗೆ ಏನ್ ಮಾಡ್ತದೆ ಪ್ರೋತ್ಸಾಹ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಪ್ರಕಟಣೆ 2:20 ಬರ್ತಾ ಓದಿತೀನಿ. ಪ್ರಕಟಣೆ 2:20 ವೀಣಾಷ್ಟು ಓದ್ತೀರಾ ಓದಿ ವಿಜಯಷ್ಟು ಓದಿ.
ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ ಅದೇನೆಂದರೆ ಯಜಬೇಲ ಎಂಬ ಹೆಂಗಸ್ಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೇ ಬಿಟ್ಟಿರುವುದೇ.
ತಡೆಯದೇ ಬಿಟ್ಟಿರುವುದೇ. ನೆಕ್ಸ್ಟ್ ಎಷ್ಟು ಮುಂದಕ್ಕೆ ಹೇಳ್ತಾರೆ
ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ.
ಇಷ್ಟವಿಲ್ಲ ಟೈಮ್ ಕೊಟ್ಟರಂತೆ ಎಲ್ಲಿ ಎಷ್ಟು ಟೈಮ್ ಕೊಟ್ಟಿದ್ರು 3.5 ಇಯರ್ಸ್ ಮಳೆನೇ ಇರ್ಲಿಲ್ಲ ಅಂದ್ರೆ ಹಂಗಾರೆ ಏನಪ್ಪ ಇದು 3.5 ವರ್ಷ ಮಳೆನೇ ಇರ್ಲಿಲ್ಲ ಅಂತಂದ್ರೆ ಬೈಬಲ್ ಅಲ್ಲಿ ಮಳೆ ಏನರ್ಥ ದೇವರ ಆಶೀರ್ವಾದ. ಧರ್ಮೋಪದೇಶ ಕಂಡ 32:2 ಧರ್ಮೋಪದೇಶ ಕಂಡ 32:2 ಪೂರ್ಣಿಮಾಸಷ್ಟು ಓದ್ತೀರಾ ಡ್ಯೂಟ್ರಾನಮಿ 32:2
ಓದ್ತೀನಿ ಬ್ರದರ್.
ಥ್ಯಾಂಕ್ ಯು.
ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು.
ನೋಡ್ರ ದೇವರ ವಾಕ್ಯವು ಮಳೆ ತರ ಏನಾಗಿದೆ ಅಂತೆ ಅಲ್ಲಿ ಅದೇ ದಿವ್ಯ ಆಶೀರ್ವಾದ ಮಳೆ ಅಂತ ಆಡಾಡ್ತಿರ್ ಗೊತ್ತಾ ಅದರ ಏನಂದ್ರೆ ದೇವರ ವಾಕ್ಯಗಳು ಅದೇ ಬ್ಲೆಸ್ಸಿಂಗ್ಸ್ ಅಂದ್ರೆ ಅದಕ್ಕೆ ಎಲಿನ ಕಾಲ ಏನಿಲ್ಲ ಮಳೆನೆ ಇರ್ಲಿಲ್ಲ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಡಾರ್ಕ್ ಏಜಸ್ ಅಲ್ಲಿ ದೇವ್ರ ವಾಕ್ಯ ಏನಾಗಿರ್ಲಿಲ್ಲ ಅಲ್ಲಿ ಅಲ್ಲಿ ಇರ್ಲಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ದೇವ್ರ ವಾಕ್ಯಕ್ಕೆ ಏನ್ ಪವರ್ ಇತ್ತು ಅಂತಂದ್ರೆ ಮಳೆನೇ ಬರ್ದಿದ್ದಿತ್ತಿಲ್ಲಿ ಅನ್ನ ಏನಂತಂದ್ರೆ ಸತ್ಯನೇ ಹೊರಡೆ ಬರ್ದಿದ್ದಿತ್ತಿಲ್ಲಿ ಅಂದ್ರೆ ತಡೆಗಟ್ಟೋದಿಕ್ಕೆ ಅಂತ ಒಂದು ಒಂದು ಶಕ್ತಿ ಇತ್ತು ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಇನ್ನೊಂದು ಒಂದು ಪಾಯಿಂಟ್ ಹೇಳ್ತಾರೆ ಏನಪ್ಪ ಪಾಯಿಂಟ್ ಅಂದ್ರೆ ರಕ್ತವನ್ನು ಮಾಡೋದಕ್ಕೆ ಅಂತೆ ಒಂದು ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಆಗ ನೀರನ್ನ ಏನು ಬೈಬಲ್ ತಿರ್ಗಾ ನೀರನ್ನ ಏನ್ರಿ ದೇವ್ರ ವಾಕ್ಯ ರಕ್ತವನ್ನು ಮಾಡೋದನ್ನ ಏನೋ ನೀರು ರಕ್ತವಾಗಿ ಏನಾಗೋದು ಮಾರ್ಪಡ ಅಲ್ದರ ಅದಕ್ಕೆ ನೀರು ರಕ್ತವಾಗಿ ಕನ್ವರ್ಟ್ ಆಗ್ಬಿಡ್ತದೆ ಅದು ಏನಪ್ಪ ಅರ್ಥ ಅಂತಂದ್ರೆ ನೀರು ಅದು ಸತ್ಯನೇ ಅದು. ಆದ್ರೆ ಈ ಒಂದು ಸತ್ಯ ಹೊರಗಡೆ ಬರ್ತಾ 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 ಕೆಲವೊಂದು ಕೇಳಂತ ಜನಗಳಿಗೆ ಹೆಂಗಿರ್ತಂತೆ ಇದು ಈ ಒಂದು ಸತ್ಯಗಳೆಲ್ಲ ಭಯಂಕರವಾಗಿ ರಕ್ತಭರಿತವಾಗಿರೋಂತ ಒಂದು ಸತ್ಯ ತರ ಏನಾಗಿದೆ ಅಲ್ಲಿ ಅಲ್ಲಿ ಅದರ ಅಂದ್ರೆ ಏನ್ರಿ ದೇವರು ಈ ಕೊಟ್ಟಂತ ಯಜ್ಞಗಳು ದೇವ್ರು ಕೊಟ್ಟಂತ ಒಂದು ನೈವೇದ್ಯಗಳು ದೇವರು ಒಂದು ಮಾಡಿದಂತ ಒಂದು ಯೋಜನೆ ಇವೆಲ್ಲ ಹೆಂಗಿದೆ ಅಂತಂದ್ರೆ ಮನುಷ್ಯನ ಒಂದು ದೃಷ್ಟಿಯಲ್ಲಿ ಮನುಷ್ಯ ಅದ ಜೀರ್ಣ ಮಾಡ್ಕೊಳಕ್ ಆಗದೆ ಇರೋಂತ ರೀತಿಲಿ ಏನಾಗಿರಂತೆ ಇರೋಂತ ಒಂದು ಸತ್ಯಗಳು ಅಲ್ವಾ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ವಾಕ್ಯಕ್ಕೆ ಏನಾಗಿದೆ ಅಂತಂದ್ರೆ ಏನ್ರಿ ಜನಗಳಿಗೆ ಈ ತರ ಎಲ್ಲ ಏನ್ರಿ ಒಂದು ಉಪದ್ರವ ಕೊಡೋಕೆ ಇದೆ ಒಂದು ಸಾಮರ್ಥ್ಯ ಇದೆ ಅಂತಂದ್ರೆ ಯಾವಾಗ 6th ಚರ್ಚ್ ಪೀರಿಯಡ್ ಅಲ್ಲಿ ಮಾರ್ಟಿನ್ ಲೂಥರ್ ಟೈಮ್ ಅಲ್ಲಿ ಇವೆಲ್ಲ ಆಯ್ತು ನೆಕ್ಸ್ಟ್ ರಿಫಾರ್ಮೇಷನ್ ಆಗಿ ನೆಕ್ಸ್ಟ್ ಮುಂದಕ್ಕೆ ಕ್ರಿಸ್ತನ ಎರಡನೇ ಬರುವಿಕೆಗಿಂತ ಮುಂಚೆ ಏನ್ರಿ ವಿಲಿಯಂ ಮಿಲ್ಲರ್ ಮೂಮೆಂಟ್ಸ್ ಅಂತ ಏನಾಯ್ತಲ್ಲ ಅಲ್ಲಿ ಶುರು ಆಯ್ತು. ಅವಾಗ ಏನಾದ್ರು ಜನಗಳು ಒಂದು ಗ್ರೇಟ್ ಅವೈಕನಿಂಗ್ ಆಗಿ ಸತ್ಯಾಂಶಗಳನ್ನ ಹುಡುಕಿ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸ್ಟಡಿ ಮಾಡ್ಬೇಕಾರೆ ಅನೇಕ ಒಂದು ಪ್ರಾಫೆಸಿಗಳು ಫುಲ್ಫಿಲ್ ಆಗೋದನ್ನ ಎದುರು ನೋಡಿದ್ರು, ಆದ್ರೆ ಫುಲ್ಫಿಲ್ ಆಗಿಲ್ಲ. ಇದಾಗಿ ಮೇಲೆ ಜನಗಳಿಗೆ ಎಷ್ಟು ಡಿಸ್ಕರೇಜ್ ಆಗ್ಬಿಡ್ತು ಅಂದ್ರೆ ಇವೆಲ್ಲ ಸತ್ಯಗಳು ಅವ್ರಿಗೆ ಯಾವ ತರ ಕಾಣಿಸಕ್ ಶುರು ಆಯ್ತು, ರಕ್ತ ಭರಿತವಾಗೆ ಅದರ ಏನ್ರೆ ಒಂದು ಬ್ಲಡಿ ಡಾಕ್ಟ್ರಿನ್ಸ್ ತರ ಅಲ್ಲ, ಯೂಸ್ಲೆಸ್ ಆಗಿರೋಂತ ಒಂದು ಡಾಕ್ಟ್ರಿನ್ಸ್ ತರ ಏನೈತಂತಲ್ಲ ಅಲ್ಲಿಗೆ ಕಾಣಿಸೋದಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನಾವೇನಂತ ನೋಡ್ತೀವಿ ಅಂದ್ರೆ ಆ ಶತ್ರುಗಳನ್ನ ಏನ್ರೆ ನಾಶ ಮಾಡೋಂಥದ್ದು ಅಂತ ಒಂದು ಪಾಯಿಂಟ್ ಹೇಳ್ತಾರೆ. ಅದರ ನಾವು ಐದನೇ ವಚನದಲ್ಲಿ ಓದ್ಬೇಕಾರೆ ಬೆಂಕಿ ಬಂದು ಏನ್ ಮಾಡ್ತಾರಂತ ಅವನ್ನ ಅವ್ರನ್ನ ನಾಶ ಮಾಡ್ತಾರೆ ಅಂತಲ್ದ್ರ. ಅದೇ ಯಾವ ತರ ಅಂತಂದ್ರೆ ಮೋಸೆ ಕಾಲಲ್ಲಿ ಮೋಸೆ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಲ್ಲಿ ಒಂದು ಗುಂಪು ಎದ್ರು ನಿಂತ್ಕೊಂತಾರೆ ನೋಡ್ರಿ ಅಂತೀನಿ ಕೋರ ಅವರು ಭೂಮಿ ಅಂತಾರೆ ಬಾಯಿ ತೆಗೆದು ಹಂಗೆ ಜೀವಂತವಾಗಿ ಏನ್ ಮಾಡ್ತಾರ ಅವರು ಅವರು ಒಳಗಡೆ ಹೋಗ್ಬಿಡ್ತಾರೆ. ಅದರ ಎಲಿಯನ ಕಾಲದಲ್ಲಿ ಅಗ್ನಿಯಿಂದ ಬರಮಾಡಿ ಬಲಿನ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಸ್ವೀಕಾರ ಮಾಡ್ತಾರೆ. ಆದ್ರೆ ಅದಾಗಿ ನಂತರ ಎಲ್ಲಾ ಸುಳ್ಳು ಪ್ರವಾದಿಗಳು ಮಾಡ್ತಾರೆ ಸಾಯ್ಸಾಕ್ಬಿಡ್ತಾರೆ. ಹಂಗಂದ್ರೆ ಮೀನಿಂಗ್ ಏನು, ಇವರೆಲ್ಲ ಏನಂತಾರೆ ನರ್ಕ ಕೊಟ್ಟೋಗ್ಬಿಟ್ರ ಅಂದ್ರೆ ಇಲ್ಲ, ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ ತಿರ್ಗಾ ವಾಪಸ್ ಜೀವಂತವಾಗಿ ಎದ್ದು ಬಂದು ಏನ್ ಮಾಡ್ತಾರೆ ಸತ್ಯಗಳನ್ನ ಅಲ್ಲಿ ತಿಳ್ಕೊಂತ. ಅದ್ರೆ ಈ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ ದೇವರು ಏನ್ ಸತ್ಯಕ್ಕೆ ವಿರುದ್ಧವಾಗಿರೋಂತ ಒಂದು ಎಂತ ಇವ್ರದ ಏನ್ ಮಾಡ್ತಾರೆ ವಿಶ್ವಾಸದಲ್ಲಿ ಅವ್ರನ್ನ ಏನ್ ಮಾಡ್ತಾರೆ ಸಮರ್ಸ್ತಾರೆ ಅಂತ ಓದಿ ಹೋಸಿಯಾ 6:5. ಹೋಸಿಯಾದಲ್ಲಿ 6:5 ಬುಕ್ ಆಫ್ ಹೋಸಿಯಾ 6:5.
ಆದ ಕಾರಣ ನಾನು ನಿಮ್ಮ ಜನರನ್ನು ಪ್ರವಾದಿಗಳ ಮೂಲಕ ಹತಿಸಿದ್ದೇನೆ, ನನ್ನ ಬಾಯಿ ಮಾತುಗಳಿಂದ ಸಂಹರಿಸಿದ್ದೇನೆ, ನನ್ನ ನ್ಯಾಯ ದಂಡನೆಯು ಮಿಂಚಿನಂತೆ ಹೊರಡುವುದು.
ನೋಡ್ರ ಅದೇ ದೇವ್ರು ಕೊಡಂತ ಒಂದು ಜಜ್ಮೆಂಟ್. ಅದರ ದೇವ್ರೇನ್ ಮಾಡ್ತಾರೆ ಅದನ್ನ ನಾಶ ಮಾಡ್ತಾರೆ ಬಿಟ್ಟ. ಅದರ ಅಂದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ ಯಾವಾಗ ಒಂದು ಬೈಬಲ್ ಹೊರಡೆ ಬರಕ್ ಶುರು ಆಯ್ತೋ ಬೈಬಲ್ಗೆ ಎಷ್ಟೋ ಒಂದು ಸಾಮರ್ಥ್ಯ ಇದೆ ಅಂತಂದ್ರೆ ಏನ್ರಿ ಭೂಮಿನ ಎಲ್ಲಾ ತರ ಉಪದ್ರವಗಳಿಂದ ಹಿಂಸೆ ಕೊಡಕ್ಕೆ ಅಂತ ಒಂದು ಶಕ್ತಿ ಇದೆ. ಏನಿದೆ ಅರ್ಥ, ದೇವ್ರ ವಾಕ್ಯನ ಉಪದ್ರವ ಕೊಡ್ತದ ಒಂದು ಒಬ್ರಿಗೆ ಹಿಂಸೆ ಕೊಡ್ತಾರ ಅಂದ್ರೆ ಎಸ್. ಅದರ ದೇವ್ರ ವಾಕ್ಯ ಏನ್ರಿ ಯಾರಿಗೆ ಉಪದ್ರವ ಕೊಡ್ತದೆ ಅಂದ್ರೆ ಯಾರು ದೇವ್ರ ವಾಕ್ಯ ಪ್ರಕಾರ ನಡ್ಕೊಡಲ್ಲ ನೋಡ್ರಿ ಅಂತೀನಿ. ಅವಾಗ ಆ ವಾಕ್ಯ ಅವ್ರು ಕೇಳಿದವಾಗ ಅವ್ರ ಮನಸ್ಸಾಕ್ಷಿ ಚುಚ್ಚಿದವಾಗ ಅವಾಗ ಹೆಂಗಿರ್ತದೆ, ಅದು ಸತ್ಯನೇ ದೇವ್ರ ವಾಕ್ಯನೇ. ಆದ್ರೆ ಅವ್ರಿಗೆ ಹೆಂಗಿದೆ ಅಂತೆ ಭಯಂಕರ ಅಂತ ಉಪದ್ರವ ತರ ಇದೆ, ಒಂಥರ ವೇದನೆ. ಇದು ನಾವು ಮಾಡ್ತಿರೋದ ತಪ್ಪು ಅಂತ ಖಂಡಿಸ್ತಾನಲ್ಲ ಅಂತ ಅಂದ್ಬಿಟ್ಟು ಏನಾಗ್ತಾರೆ ಆ ವಾಕ್ಯನ ಸ್ವೀಕಾರ ಮಾಡ್ಕೊಳಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ ಏನ್ರಿ ಬೈಬಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಜಾನ್ ದ ಬ್ಯಾಪ್ಟಿಸ್ಟ್ ಬಗ್ಗೆ ಓದಿದ್ರಿ, ಸ್ನಾನಿಕನಾದ ಯೋಹಾನ ಅದರ ಅವರು ಯಾರನ್ನ ಖಂಡಿಸ್ತಾರೆ, ಹೆರಾಡ್ನ ಖಂಡಿಸ್ತಾರೆ. ಯಾಕೆ ಖಂಡಿಸ್ತಾರೆ ಯಾರಿಗೂ ಗೊತ್ತಿದ್ಯಾ ಏನಕ್ಕೆ ಖಂಡಿಸ್ತಾರೆ ಅಂತ? ಅವನ್ ಏನ್ ಮಾಡ್ತಾನೆ ಹೆರಾಡ ಯಾರ್ದ ಮದ್ವೆ ಆಗಿರ್ತಾನೆ, ಅವನು ಅದಕ್ಕೆ ಏನ್ ಮಾಡ್ತಾನೆ ಅಲ್ಲಿ ಮಾಡ್ಕೊಂಡಿರ್ತಾನ ಸಹೋದರನ ಸಾಯಿಸ್ಬಿಟ್ಟು ಸಹೋದರ ಒಂದು ಹೆಂಡತಿನ ಯಾರು ಮದ್ವೆ ಮಾಡ್ಕೊಂಡಿರ್ತಾನೆ, ಇವನು ಮದ್ವೆ ಮಾಡ್ಕೊಂಡಿರ್ತಾನಲ್ಲ. ಇದು ಅನ್ಯಾಯ, ಇದು ಮೋಸ. ಅದರ ಅದಕ್ಕೆ ನೋಡ್ಬೇಕಾರೆ ಇದನ್ನ ಯೋಹಾನ ಏನ್ ಮಾಡ್ತಾನೆ ಖಂಡಿಸ್ತಾನೆ. ಅದರಿಂದ ನೋಡ್ಬೇಕಾರೆ ಹೆರಾಡಿಗೆ ಚೆನ್ನಾಗಿ ಗೊತ್ತಿರ್ತಾರೆ ತಾನು ಮಾಡಿರೋ ತಪ್ಪು ಅಂತ. ಆದ್ರೂ ಹೆರಾಡಿಗೆ ಒಂದು ಒಳ್ಳೆ ಒಂದು ಅಭಿಪ್ರಾಯ ಇದೆ ಯಾರ ಮೇಲೆ, ಯೋಹಾನನ್ ಮೇಲೆ. ಅವನ್ ಹೇಳ್ತಾರೆ ಸತ್ಯನೇ. ಆದ್ರೆ ಇದು ಹೆರಾಡಿಯಸ್ ಹೆಂಗಿದೆ, ಒಂಥರ ವೇದನೆ, ಒಂಥರ ಚಿತ್ರಹಿಂಸೆ ನೋಡಿರ್ತೀನಿ. ಹೇಳ್ತಾರೆ ಸತ್ಯನೇ, ಆದ್ರೆ ಸತ್ಯ ಹೆಂಗಾಗಿದೆ ಅಲ್ಲಿ, ಇಲ್ಲಿ ತಾನು ಮಾಡ್ತಂತ ದುಷ್ಕೃತ್ಯಗಳನ್ನ ಬಯಲಿಗೆ ತರ್ತಾರದಿಂದ ಅದ ಜೀರ್ಣ ಮಾಡ್ಕೊಳಕ್ ಆಗ್ತಲ್ಲ. ಅದೇ ತರ ಆಗಿದ್ದು ಯಾವಾಗ ಬಂದ್ಬಿಟ್ಟು ಮಾರ್ಟಿನ್ ಲೂಥರ್ ಕಾಲದಲ್ಲಿ, ನೆಕ್ಸ್ಟ್ ಫ್ರೆಂಚ್ ರೆವಲ್ಯೂಷನ್ ಕಾಲದಲ್ಲಿ ಇವೆಲ್ಲ ಆಗಿ ಮೇಲೆ ಸತ್ಯ ಎಲ್ಲ ಹೊರಡೆ ಬರಕ್ ಶುರು ಆಯ್ತೋ, ಯಾವ ದೇವ್ರ ಮಕ್ಕಳು ಸತ್ಯನ ಸ್ವೀಕಾರ ಮಾಡಿದ್ರೋ ಅವ್ರಿಗೆಲ್ಲ ಹೆಂಗಿತ್ತಂತೆ ಮಧುರವಾದಂತ ವಾಕ್ಯ. ಯಾರು ಸ್ವೀಕಾರ ಮಾಡಿಲ್ವೋ ಈ ವಾಕ್ಯ ಹೆಂಗಪ್ಪ ಇತ್ತು ಅಂದ್ರೆ ಬೆಂಕಿ ತರ ಇತ್ತಂತೆ. ಅದ ನಾಶ ಮಾಡೋ ತರ ಒಂದು ಬೆಂಕಿ ತರ ಏನಾಗಿದೆ ಅಂತ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಅದ್ರ ನೋಡ್ಬೇಕ್ರೆ ಮಳೆನೇ ಬರ್ದೇ ರೀತಿಲಿ, ಅದರ ಸತ್ಯನೇ ಹಿಲ್ದಿರ ರೀತಿಲಿ, ಅದು ಮಾತ್ರ ಅಲ್ಲ ಬೆಂಕಿಯಿಂದ ಏನ್ರಿ ನೀರು ಒಂದು ಬೆಂಕಿ ಆಗತ್ತರ, ಅದ ನೀರು ರಕ್ತ ಆಗತ್ತರ. ಅದರ ಈ ಒಂದು ಬೋಧನೆಗಳನ್ನ ಅವ್ರು ಹೇಳಂತ ಒಂದು ಡಾಕ್ಟ್ರಿನ್ಸ್ಗಳನ್ನ ಅದೇ ಮಾಡಕ್ಕಲ್ಲ ಅಕ್ಸೆಪ್ಟ್ ಮಾಡಕ್ಕೆ ಆಗ್ದಿರಂತ ಒಂದು ಸನ್ನಿವೇಶ. ಅದು ಹೇಳ್ತಾರಲ್ಲ ಏನ್ ಹೇಳ್ತಾರೆ, ಹೇಳ್ತಾರೆ ಪ್ರಕಟಣೆಯಲ್ಲಿ 11:6 ಓದಿ ಇನ್ನೊಂದ್ಸತಿ. ಪ್ರಕಟಣೆ 11:6
ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು.
ಅಷ್ಟೇನಾ,
ಇದಲ್ಲದೆ ಇವರಿಗೆ ಇಷ್ಟ ಬಂದಂಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು.
ಅದೇ ಸಕಲ ವಿಧವಾದಂತ ಉಪದ್ರವಗಳಿಂದ ಏನಪ್ಪ ಸತ್ಯ ಹೊರಡೆ ಬರುವಂತ ಟೈಮ್. ದಾನಿಯೇಲ್ ಏನ್ ಹೇಳ್ತಾರೆ, ನೀನು ಬರೆಯುವಂತ ಒಂದು ಗ್ರಂಥಕ್ಕೆ ಮುದ್ರೆ ಹಾಕೋ, ಅಂತ್ಯಕಾಲದಲ್ಲಿ ಇದೆ ಮುದ್ರಿಸಲ್ಪಟ್ಟಿದೆ. ಅಂತ್ಯಕಾಲದಲ್ಲಿ ಜ್ಞಾನ ಹೆಚ್ಚುವುದು ಮನುಷ್ಯರು ಅತೀತ ತಿರುಗಾಡುವರು ರಹಸ್ಯವಾಗಿರೋದೆಲ್ಲ ಏನ್ ಮಾಡ್ತಾರೆ ಬೈಲಿಗೆ ಬರ್ತಾರೆ. ಅವಾಗ ಹೆಂಗಿರ್ತದೆ, ಇಷ್ಟು ದಿನ ನಂಬ್ಕೊಂಡಿರೋದೆಲ್ಲ ಸುಳ್ಳು ಅಂತ ಹೇಳ್ಬೇಕಾರೆ ಅದೆಲ್ಲ ಜೀರ್ಣ ಮಾಡ್ಕೊಳಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಡಕ್ಕೆ ಜನಗಳಿಗೆ ಆಗ್ತದ? ಎಲ್ಲಾ ಜನಗಳಿಗೆ ಏನಾಗಲ್ಲ, ಅದು ಆಗಲ್ಲ. ಅದಕ್ಕೆ ಹೇಳ್ಬೇಕಾದ್ರೆ ಭಯಂಕರ ಉಪದ್ರವ ತರ ಏನಾಗಿರ್ತಾರೆ ಅಲ್ಲಿ ಅಲ್ಲಿರ್ತಾರೆ. ಅದೇನಪ್ಪ ನೋಡಸ ಅಂದ್ರೆ ದ ಎಫೆಕ್ಟ್ ಆಫ್ ದ ಬೈಬಲ್ ಆನ್ ದ ಸೊಸೈಟಿ. ಬೈಬಲ್ ಯಾವಾಗ ಏನ್ರಿ ಆ ಒಂದು ಎಂತಾರೆ ಗೋಣಿ ಬಟ್ಟೆ ತಟ್ಕೊಂಡಿತ್ತು ಗೊತ್ತಾ, ಆ ಒಂದು ಕಂಡೀಷನ್ ಇಂದ ಮುಗಿಲಿಗೆ ಮೇಲೆ ಬರ್ತಾ 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 ಏನ್ರಿ ಬೈಬಲ್ ಎಫೆಕ್ಟ್ ಏನಾಯ್ತು ಜನಗಳ ಮೇಲೆ ಅಲ್ಲ. ಇದು ಹೆಂಗಿದೆ ಅಂತಂದ್ಬಿಟ್ಟು ಈ ಕೊಟ್ಟಿರೋದೆ ಈ ವಾಕ್ಯಗಳಲ್ಲಿ ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂದ ಸೌರ ಸರುಗಳೇ ಅಲ್ಲ. ನೆಕ್ಸ್ಟ್ ಬರೋಂತ ಒಂದು ದಿನದಲ್ಲಿ ನೆಕ್ಸ್ಟ್ ಬರೋಂತ ಒಂದು ಸ್ಟಡಿಯಲ್ಲಿ ನಾವು ನೆಕ್ಸ್ಟ್ ಏನೆಲ್ಲ ಒಂದು ಎಫೆಕ್ಟ್ ಆಗ್ತಾರೆ ಅಂತ ಮಾಡೋಣ. ನಾವು ಇನ್ನ ಡೀಟೇಲ್ ಆಗಿ ಏನ್ ಮಾಡೋಣ, ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ, ದೇವರು ನಿಮ್ಗೆಲ್ಲಾರೇ ಮಾಡ್ಲಿ ಕೃಪೆ ಕೊಟ್ಕೊಂಡು ನಡ್ಸ್ಕೊಂಡು ಹೋಗ್ಲಿ ಅಂತ ನಾವು ಆರಿಸರಾಗಿದ್ದೇವೆ. ನೀವೆಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ಕಾಗೆ ಧನ್ಯವಾದಗಳು.